ಭಕ್ತಿಯಿಂದ ರುಚಿಯಿಂದ ರುಚಿಯಾದ ಕೊಟ್ರಲ್ಲ ಇವತ್ತಿಗೆ ನೆನೆಸ್ಕೋಬೇಕು ಅಂತ ಹೇಳಿ. ಆ ಪ್ರೀತಿ ವಿವರ್ಧನಾಹ ಅಂದರೆ ಪ್ರೀತಿ ಎಂಬುದು ಎರಡು ರೀತಿ, ಆಹಾರದ ಮೇಲೆ ಪ್ರೀತಿ ಒಂದು, ಕೊಟ್ಟವ್ರ ಮೇಲೆ ಪ್ರೀತಿ ಇನ್ನೊಂದು. ಸುಖ ಪ್ರೀತಿ ಇನ್ನೂ ಹೆಚ್ಚಾಗಿ ದೇವ್ರ ಮೇಲೆ ಪ್ರೀತಿ ಹುಟ್ಟಿಸ್ಬೇಕು. ಆಹಾರ ದೇವ್ರ ಮೇಲೆ ಪ್ರೀತಿ ಹುಟ್ಟಿಸಿಬಿಡ್ತು ಅಂದರೆ ಭಕ್ತಿ ಹುಟ್ಟಿಸೋದು ಅಂತ ಅರ್ಥ. ದೇವರಲ್ಲಿ ಭಕ್ತಿ ಹುಟ್ಟಿಸೋ ಆಹಾರ ಆಗಬೇಕೆ ಹೊರತು ದ್ವೇಷ ಹುಟ್ಟಿಸೋ ಆಹಾರ ಆಗಬಾರದು. ಸುಖ ಪ್ರೀತಿ ವಿವರ್ಧನಾಹ, ಬರೀ ಬೆಳೆಸಿದರೆ ಒಳ್ಳೆಯದು, ವಿವರ್ಧ ಭಾರಿ ಬೆಳೆಸಿಬಿಟ್ರೆ ಭಾರಿ ಉತ್ತಮ ಆಹಾರ ಅಂತ. ತುಂಬ ಹೆಚ್ಚು ಬೆಳೆಸಿದರೆ ಭಾರಿ ಶ್ರೇಷ್ಠವಾದ ಆಹಾರ, ಸ್ವಲ್ಪ ಬೆಳೆಸಿದರೆ ಪರವಾಗಿಲ್ಲ, ಇದ್ದಕ್ಕಿದ್ದಾಗಿದ್ದರೆ ಎಷ್ಟೋ ಚೂರು ವಾಸಿ. ಕಡಿಮೆ ಮಾಡ್ತಾ ಹೋದಂತೆ ಕೆಟ್ಟದು, ಭಾರಿ ಕಡಿಮೆ ಮಾಡಿದರೆ ಭಾರಿ ಕೆಟ್ಟದು, ಸ್ಪಾಟ್ ಡೆತ್ ಆದರೆ ವರಷ್ಟ್ ಅಂತ. ವಿಷ ತಿಂದರು ಬರ್ತಾ ಬಿಸಿ ಊಟ ಎಲ್ಲ ಆಸ್ಪತ್ರೆಗೆ ಅಂತ ಬರೋಕ್ಕಾಗಬಾರ್ದು. ಮತ್ತೆ ಊಟ ಸೀದೆ ಊಟ ಹೋದ, ಊಟ ಮಾಡಿದ, ಮನೆ ಬರಲಿಲ್ಲ ಆಸ್ಪತ್ರೆಗೆ ಹೋದ ಅಂತ ಆಗಬಾರ್ದು. ಅಂದರೆ ಆಸ್ಪತ್ರೆಗೆ ಹೋದವನು ಮನೆ ಬರಹಾಗಾಗಬೇಕು. ಅಷ್ಟು ಆಹಾರದ ಸಿದ್ಧಿ ಅಂದರೆ ಅದೇನು ಆಯುಸ್ಸತ್. ಇದರೆಲ್ಲ ಯಾರು ಟೆಸ್ಟ್ ಮಾಡೇ ಇಲ್ಲ, ವಿಜ್ಞಾನದ ಯಾವ ಪುಸ್ತಕವೂ ಈ ಮಾತನ್ನು ಹೇಳೋದಿಲ್ಲ. ಆಯುಸ್ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ರಸ್ಯಾಹ ಸ್ನಿಗ್ಧಾಹ ತಥಾ ಹೃದ್ಯಾಹ ಆಹಾರಾಹ ಸಾತ್ವಿಕ ಪ್ರಿಯಾಹ. ರಸ್ಯಾಹ ರಸದಿಂದ ಕೂಡಿರಬೇಕು, ಹೃದ್ಯಾಹ ನೋಡಲಿಕ್ಕೆ ಆಕರ್ಷಕವಾಗಿ ಕಾಣಬೇಕು, ಆಕರ್ಷಕವಾಗಿ ಕಾಣಬೇಕು. ಮತ್ತು ರಸ್ಯ ಅಂಬೋದಕ್ಕೆ ಇನ್ನೊಂದು ಅರ್ಥ ಸ್ನಿಗ್ಧಾಹ, ಅದಕ್ಕೆ ಜಿಡ್ಡಿರಬೇಕು ಅಂತ ಇನ್ನೊಂದು ಅರ್ಥ. ಯಾವುದು ರಾಯರು ಉತ್ತರ ಬರೀತಾರೆ, ಗೀತಾ ವೃತ್ತಿಯಲ್ಲಿ ಬರೀತಾರೆ, ಆಜ್ಯಾದಯ ಅಂತ ಬರೀತಾರೆ. ತುಪ್ಪ ಬದಲ ಹಾಕಿದಾಗ ಏನಾಗುತ್ತೆ, ಅದಕ್ಕೊಂದು ಜಿಡ್ಡು ಉಂಟಾಗುತ್ತಲ್ಲ. ಜಿಡ್ಡಿನ ಆಹಾರ ಮನುಷ್ಯನಿಗೆ ಬೇಕು, ಅತಿ ಜಿಡ್ಡಾಗಬಾರ್ದು ಅಷ್ಟೇ. ಸ್ವಲ್ಪ ಇದ್ರೆ ತಪ್ಪಲ್ಲ, ಸ್ವಲ್ಪ ಇಲ್ಲದೆ ಹೋದ್ರೆ ಭಾರಿ ಅಪಾಯ ಉಂಟು. ತುಪ್ಪ ಇಲ್ಲದೆ ಆಹಾರ ತಿನ್ನಲೇಬಾರ್ದು ಅಂತ ಶಾಸ್ತ್ರ. ಈಗ ಪ್ರಾಣಾಹುತಿ ಕೊಡಬೇಕಾದ್ರೆ ಅದು ತುಪ್ಪ ಇಲ್ಲದೆ ಹೋದ್ರೆ ಕೊಡಾಗಿಲ್ಲ, ಅದಕ್ಕೋಸ್ಕರ ಎಷ್ಟೋ ಜನ ತುಪ್ಪ ಹಾಕಿಲ್ಲ ಊಟ ಮಾಡೋದಿಲ್ಲ ಅಂತಾರೆ. ಅದಕ್ಕೆ ಕಾರಣ ತಿಳಿದವರಿಗೆ ಮಾತಾಡ್ತಾರೆ. ಕಾರಣ ಏನು ಅಂದರೆ ತುಪ್ಪ ಬೇಕು ಅದಕ್ಕೋಸ್ಕರ ಕಾಯ್ತಾರೆ ಅಲ್ಲ. ದೇವತೆಗಳು ಹವಿಸ್ಕೊಡ್ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಹೇಳೋದು ದೇವ ಹವಿಸ್ಕೊಡ್ತಾ ಇರೋದು. ಹವಿಸ್ಕೊಡ್ಬೇಕಾದ್ರೆ ತುಪ್ಪ ಇಲ್ಲದೆ ಕೊಡಬಾರ್ದು, ಅದಕ್ಕೋಸ್ಕರ ಕಾಯ್ತಾರೆ ಹೊರತು ಇದ್ಯಾರು ಟೇಬಲ್ ಮ್ಯೂಸ್ ಮಾಡೋರಿಗೆ ಅರ್ಥ ಆಗೋದು ಇವೆಲ್ಲ ಕೂಡ. ಯಾರು ದೇವರ ಪೂಜೆ ಅಂತ ಊಟ ಮಾಡ್ತಾರಲ್ಲ ಅವರಿಗೆ ಅರ್ಥ ಆಗ್ತದೆ. ತಿನ್ನ ಅನ್ನ ನಮಗಲ್ಲ, ಅದು ದೇಹಕ್ಕೆ, ದೇಹದೊಳಗೆ ದೇವತೆಗಳಿದ್ದಾರೆ, ಅಷ್ಟು ಜನಕ್ಕೆ ಮುಟ್ಟಬೇಕದು. ಅವ್ರಿಗೆ ಮುಟ್ಟಬೇಕಾದ್ರೆ ಅವ್ರು ತಗೊಳ್ಳೋಂಥ ಆಹಾರ ಕೊಡಬೇಕು ಹೊರತು ಬೇಡದ ಆಹಾರ ಕೊಟ್ಟರೆ ತಗೊಳ್ಳೋದಿಲ್ಲ. ಅದಕ್ಕೇನೆ ಆಜ್ಯ ಅಂಬುದು ದೇವತೆಗಳ ಅನ್ನ ಅಂತ ಕರೀತಾರೆ. ಅವ್ರಿಗೆ ಅಮೃತ ಪ್ರಿಯರು, ಭೂಲೋಕದಲ್ಲಿ ಅಮೃತ ಸಿಗೋದಿಲ್ವಲ್ಲ, ಅದು ಪ್ರತಿನಿಧಿ ಅಂದರೆ ತುಪ್ಪ. ಅದು ಯಾವುದೋ ತುಪ್ಪ ಅಲ್ಲ, ಗೋಘೃತವಾಗಬೇಕು ಅಂತ ಹೇಳ್ತಾರೆ. ಗೋಘೃತವಾದರೆ ಹಸುವಿನ ತುಪ್ಪವಾದರೆ ದೇವತೆಗಳಿಗೆ ಪ್ರಿಯ ಅಂತ ತಗೊಳ್ಳೋದು. ಅದಕ್ಕೆ ಸ್ನಿಗ್ಧಾಹ ಅಂತ ಕರೀತಾರೆ. ಅತಿ ಹೆಚ್ಚಾದರೆ ಅಪಾಯ ಉಂಟು. ತಥಾ ಹೃದ್ಯಾಹ ಆಹಾರಾಹ ಸಾತ್ವಿಕ ಪ್ರಿಯಾಹ. ಇಂಥ ಆಹಾರವನ್ನು ತಗೊಂಡ್ರೆ ಒಳ್ಳೆ ಸಾತ್ವಿಕರಿಗೆ ವಿಶಿಷ್ಟವಾದ ನ್ಯಾಚುರಲ್ ಅಂತಲ್ಲಿ ಆಹಾರ ಲೈಕ್ ಮಾಡ್ತಾರೆ ಅಂತ ಅರ್ಥ. ಇಂಥದನ್ನು ಕೊಟ್ಬಿಟ್ರೆ ನೋಡಿ ಎಷ್ಟೋ ರಥದಡಿಗೆ ಹೋಗಿರ್ತಾರೆ ಮಠಕ್ಕೆ, ಯಾರೋ ಬಂದು ಹೇಳ್ತಾರೆ ಪಾಪ ನೋಡಿ ಏನೂ ಇಲ್ಲ ಬರೀ ಕಟ್ಟು ಇಟ್ಟು ಏನೂ ಇಲ್ಲ ಅಂತ ಕೇಳಿದ್ರೆ ಏನಾದರೂ ಯೋಚನೆ ಮಾಡಬೇಡಿ, ಇಂಥ ಅನ್ನ ಹುಡುಕೊಂಡು ಬಂದಿದ್ದೇನೆ ಅಂತ ಹೇಳಾಗಿರ್ಬೇಕು. ಹುಡುಕೊಂಡು ಬಂದಿದ್ದೇನೆ, ಯಾವುದನ್ನು ತಿಂದುಬಿಟ್ರೆ ಎಷ್ಟು ಆರೋಗ್ಯ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಕಲ್ಪನೆ ಇದ್ದರೆ ಆ ಸಾತ್ವಿಕನಾದವನು ಸಹಜವಾಗಿ ಲೈಕ್ ಮಾಡ್ತಾನೆ ಅಂತ ಹೇಳ್ತಾರೆ. ಅನಿವಾರ್ಯವಾಗಿ ತಿಂದರೆ ಅಲ್ಲ, ಮತ್ತೆ ಮಠಕ್ಕೆ ಹೋಗಿ ನಿರ್ವಾಗಿಲ್ಲ ಯಾ ಮತ್ತೇನು ಮಾಡೋದು ಅದೇ ಹಾಕಿದ್ರು ಊಟ ಕೂದಲು ಗೊತ್ತಾಯ್ತು ಬಿಟ್ಟು ಬರೋಗಿಲ್ಲ ತಿಂದು ಬಂದೆ ಇನ್ನೊಮ್ಮೆ ಹೋಗೋದಿಲ್ಲ ತಕ್ಷಣ ಇನ್ನೊಮ್ಮೆ ಹೋಗೋದಿಲ್ಲ ಅಂತ ಪ್ರಿಪೇರ್ ಮಾಡಿಬಿಡ್ತಾರೆ. ಅವನಿಗೆ ಪ್ರೀತಿ ಹುಟ್ಟಿಲ್ಲ ಅದರ ಮೇಲೆ, ಆದರೆ ಓ ನಂಗೆ ಗೊತ್ತೇ ಇದ್ದಿಲ್ಲ ಊಟ ಮಾಡಿದ್ರೆ ಸಾಮಾನ್ಯ ಅನಿಷ್ಟ. ಆಮೇಲೆ ನೋಡ್ತಾನೆ ಒಳ್ಳೆ ಎಫೆಕ್ಟ್, ಅದರಿಂದ ಒಳ್ಳೆ ಎಫೆಕ್ಟ್ ಕಾಣಿಸ್ತು, ಛೇ ಇನ್ಮೇಲೆ ಅಂಥ ಆಹಾರ ತಗೊಳ್ಬೇಕು ಅಂತ ಅನ್ಕೋತಾನಲ್ಲ. ಸಾತ್ವಿಕನಿಗೆ ಪ್ರಿಯವಾಗತಕ್ಕಂಥ ಆಹಾರ ಅಂದರೆ ಅದು. ಮುಂದೆ ಹೇಳ್ತಾರೆ, ಕಟ್ವಾಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಇದು ಎರಡನೇ ಭಾಗ ಇರ್ಬೋದು. ಮೊದಲನೇದಾಗಿ ಕಟ್ವಾಮ್ಲ ಅತ್ಯುಷ್ಣ, ಕಟು ಅಂತ ಹೇಳಿದರೆ ಒಗರಾಗಿರೋದು ಅಂತ ಅರ್ಥ. ಅತ್ಯುಷ್ಣ ತುಂಬ ಬಿಸಿಯಾಗಿರೋ, ಆಮ್ಲ ಹುಳಿಯಾಗಿರೋದು. ಕಟ್ವಾಮ್ಲ ಅತ್ಯುಷ್ಣ ಮತ್ತು ತೀಕ್ಷ್ಣ ರೂಕ್ಷ ವಿದಾಹಿನಃ, ತೀಕ್ಷ್ಣವಾಗಿರೋದು ಅಂತ ಹೇಳಿದರೆ ಉರಿಯೋದು, ತಿಂದುಬಿಟ್ಟು ಹೊಟ್ಟೆ ಉರಿಲಕ್ಕೆ ಶುರುವಾಗಿಬಿಡೋದು, ಅದಕ್ಕೆ ತೀಕ್ಷ್ಣ ಅಂತ ಕರೀತಾರೆ. ರೂಕ್ಷ ಅಂದರೆ ಒಣಗೋಗಿರೋದು, ರೂಕ್ಷ ಅಂದರೆ ಪೂರ್ತಿ ಒಣಗೋಗಿರ್ತಕ್ಕಂಥ, ಡ್ರೈ ಆಗಿರುತ್ತಲ್ಲ. ಒಣಕಲ್ಲಿ ಹಣ್ಣು ತಿಂತ ಹೋದರೆ ತುಂಬ ಇದಾಗ, ಹಸಿ ದ್ರಾಕ್ಷಿ ತಿನ್ನೋದು ಬೇರೆ, ಒಣದ್ರಾಕ್ಷಿ ತಿನ್ನೋದು ಬೇರೆ. ಆದರೆ ಒಣದ್ರಾಕ್ಷಿ ತೀರ ಕೆಟ್ಟ ಹೋದಾಗ ಅದು ತಿಂದರೆ ಅಸಾಧ್ಯ ಇಲ್ಲ. ಹಸಿದು ಒಣಗೋದು ಬೇರೆ, ಇನ್ನೂ ರಸ ಇರುತ್ತೆ ಅದ್ರ ಒಳ್ಳೆ ರೀತಿ ರಸ ಕನ್ವರ್ಟ್ ಆಗಿರುತ್ತೆ. ಆದರೆ ಒಂದು ರೊಟ್ಟಿ ಮಾಡಿ ಮೂರಾಗಿ ಇಟ್ಟಿರ್ತಾರೆ, ಹೇಗಿರುತ್ತೆ ಕಟ ಕಟ ಕಡ್ದು ಏ ಹಲ್ಲು ಮುರಿಯುತ್ತೆ ಹೊರತು ಅದೇನು ಆಗೋದೇ ಇಲ್ಲ. ಅದಕ್ಕೇನಂತಾರೆ, ಅತಿ ತೀಕ್ಷ್ಣವಾಗಿ ರೂಕ್ಷವಾಗಿರ್ತಕ್ಕಂಥ ಪದಾರ್ಥ. ವಿದಾಹಿ ಅಂದರೆ ಅದು ಸಂಕಟ ಉಂಟು ಮಾಡ್ತಕ್ಕಂಥದ್ದು, ತಿಂದ ಮೇಲೆ ಬಟ್ಟೆ ತೊಳಸುತ್ತೆ ಸಂಕಟ ಆಗುತ್ತೆ ಅಂತಾರಲ್ಲ ಅಂಥದ್ದನ್ನು. ಕಟ್ವಾಮ್ಲ ಲವಣಾತ್ಯುಷ್ಟ ರೂಕ್ಷ ತೀಕ್ಷ್ಣ ವಿದಾಹಿನಃ. ಇಂಥ ಆಹಾರವನ್ನು ಯಾವನು ತಿಂತಾನೆ ಅದರ ರಾಜಸ ಆಹಾರ ಅಂತ ಕರೀತಾರೆ. ಆಹಾರಾಹ ರಾಜಸಸ್ಯ ಇಷ್ಟಾಹ. ಅದೆಂಥದ್ದು ಅಂದರೆ ದುಃಖ ಶೋಕ ಆಮಯಪ್ರದಾಹ. ದುಃಖ ಶೋಕ ಆಮಯ ಪ್ರದಾಹ ಆಹಾರಾಹ ರಾಜಸಸ್ಯ ಇಷ್ಟಾಹ ಇದೆಲ್ಲ ಸರಿಯಾಗಿ ಪಟ್ಟಿ ಮಾಡಿಕೊಂಡಿರಬೇಕು. ಕಟು ದೃಷ್ಟಾಂತ ಯಾವುದು ಅಂದರೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ ಸಾಸಿವೆ ಇತ್ಯಾದಿ ಅಂತ ಬರೀತಾರೆ. ಸಾಸಿವೆ ಇತ್ಯಾದಿ ಎಲ್ರಿಗೂ ಗಾಬರಿ ಆಗಿಬಿಡುತ್ತೆ. ಸಾಸಿವೆ ಎಂಬುದು ರೋಗ ಬರೆಸುತ್ತೆ, ಆಮೇಲೆ ದುಃಖ ಉಂಟು ಮಾಡುತ್ತೆ, ಅದು ತಿನ್ನಬಾರ್ದು ಎಂಬ ಅರ್ಥ ಆಗುತ್ತೆ. ಅದಲ್ಲ, ಸಾಸಿವೆ ತಿನ್ನಬಾರ್ದು ಅಂತ ಹೇಳಲಿಲ್ಲ. ಮುಂದೆ ಅತಿ ಅಂತ ಪದ ಇದೆ, ಬರೀ ಕಟು ತಿಂದ್ರೆ ತಪ್ಪಲ್ಲ, ಅತಿ ಕಟು ಆಗಬಾರ್ದು. ಆಮ್ಲ ಹುಳಿ ಹುಳಿ ತಪ್ಪಲ್ಲ, ಹುಳಿ ತಿನ್ನೋದೇನೂ ತಪ್ಪಲ್ಲ, ಆದರೆ ಅತಿ ಆಮ್ಲ ಆಗಬಾರ್ದು. ಅತಿ ಅಂತ ಮಧ್ಯ ಇದೆ, ಈ ಕಡೆಗೆ ಅನ್ವಯ ಆ ಕಡೆಗೆ ಅನ್ವಯ. ಅತಿ ಕಟು ಆಗಬಾರ್ದು, ಬರೀ ಸಾಸಿವೆ ಹಾಕಿಬಿಟ್ರೆ ತಪ್ಪದು, ಆದರೆ ಹಿತಭಿತವಾಗಿ ಹಾಕ್ತಾರೆ ಅಷ್ಟು ತಪ್ಪಲ್ಲ. ಆಮ್ಲ ಹುಳಿ ಇರೋದು ತಪ್ಪಲ್ಲ, ಆದರೆ ಅತಿ ಆಮ್ಲ ಅತಿ ಹುಳಿ ಆಗಬಾರ್ದು. ಅತಿ ಹುಳಿ ಆದರೆ ರಾಜಸರಿಗೆ ಪ್ರಿಯ ಅಂತ. ಅತಿ ಕಟು ಆಗಬಾರ್ದು, ಅತಿ ಉಷ್ಣ ಅತಿ ಬಿಸಿ ಆಗಬಾರ್ದು. ಕೆಲವು ಬಿಸಿ ಕಾಫಿ ಕುಡಿತಾರಲ್ಲ, ಹೊಟ್ಟೆ ಉರಿತಿರ್ಬೇಕು, ಆ ಥರ ಉರಿತಾರೆ, ಭಾರಿ ತಪ್ಪದು. ಆದರೆ ಸ್ವಲ್ಪ ಬಿಸಿ ತಪ್ಪಲ್ಲ, ತುಂಬ ಬಿಸಿ ಆಗಬಾರ್ದು. ಕಟ್ವಾಮ್ಲ ಲವಣ ಅದು ಹೊಟ್ಟೆ ಸುಟ್ಟು ಬಿಡುತ್ತೆ ಅಂತ ಹೇಳಿದ್ದಾರೆ ಅವರು. ಇದನ್ನೇ ಸುಟ್ಟು ಬಿಡೋದ್ರೆ ಅಂತ ತಿನ್ನಕ್ಕಾಗೋದಿಲ್ಲ. ಇದು ಹಾಗೆ ನೋಡೋದಕ್ಕೆ ಅದು ಸುಲಭ ಕಂಡ ಕಾಣುತ್ತೆ, ಸ್ಲೋಲಿ ಅದು ಬರ್ನ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಕಟ್ವಾಮ್ಲ ಲವಣ ಅತ್ಯುಷ್ಟ, ಮೊದಲು ಆ್ಯಸಿಡ್ ಇರೋದೇ ಆ್ಯಸಿಡ್ ಒಳಗೆ, ಹೊಟ್ಟೆಲ್ಲಿರೋದೇ ಆ್ಯಸಿಡ್. ಇವನು ಅತಿ ಹುಳಿ ತಿಂದರೆ ಇದು ಜಾಸ್ತಿ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ಎಲ್ಲ ಹೆಚ್ಚು ಶುರುವಾಗೋದಾಗಲೇ, ಏನು ತಿಂದೆ ಹೋದರೂ ಹಾಗಾಗುತ್ತೆ, ಅತಿ ಹುಳಿ ತಿಂದು ಭಾರಿ ಪ್ರಾಬ್ಲಮ್ ಬರುತ್ತೆ. ಕಟ್ವಾಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ 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 ಯಾವುದು ಅಂತ ಕೇಳಿದರೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಬೆಲ್ಲ ಇದೆಯಲ್ಲ ಅದು ತೀಕ್ಷ್ಣವಾದದ್ದು ಅಂತ ಕರೀತಾರೆ. ಹೊಟ್ಟೆ ಉರಿ ಶುರು ರಕ್ತ ಬರಲು ಶುರುವಾಗುತ್ತೆ, ಅದೇನಾದರೂ ಶುರುವಾಗಿಬಿಟ್ರೆ ಡಿಸೆಂಟ್ರಿ ಇತ್ಯಾದಿ ಕ್ರಿಯೇಟ್ ಮಾಡೋ ಶಕ್ತಿ ಅದಕ್ಕಿದೆ. ಅತಿಯಾಗಿ ತಿಂದುಬಿಟ್ರೆ ನೋಡೋದಕ್ಕೆ ಭಾರಿ ಸಿಹಿ, ರಿಸಲ್ಟ್ ಮಾತ್ರ ಭಾರಿ ಕಹಿ. ಬೆಲ್ಲ ತಪ್ಪಲ್ಲ, ಅತಿ ಬೆಲ್ಲ ತಿಂದರೆ ಹೇಗಾಗುತ್ತೆ ಅಂತ ಹೇಳ್ತಾರೆ. ಅತಿ ಬೆಲ್ಲ ಇಮ್ಮಿಡಿಯೇಟಾಗಿ ಉಷ್ಣ ಸೃಷ್ಟಿ ಮಾಡೋ ಶಕ್ತಿ ಅದಕ್ಕಿದೆ, ಆದ್ದರಿಂದ ಅತಿ ತೀಕ್ಷ್ಣ ಆಗಬಾರ್ದು. ರೂಕ್ಷ ಒಣಗಿದ್ದಾಗಬಾರ್ದು, ವಿದಾಹಿ ಹೊಟ್ಟೆ ಸುಡುವಂಥದ್ದಾಗಬಾರ್ದು. ದುಃಖ ಶೋಕ ಆಮಯ ಪ್ರದಾಹ, ದುಃಖ ಕೂಡ ಆಗಿರಬಾರ್ದು. ಅರ್ಧ ಯಾಕಾರು ತಿನ್ನುವಂತಕ್ಕಂಥ ಭಾರಿಕಾರದಿಂದ ಭಾರಿ ಇಟ್ಕೊಂಡ್ಬಿಡ್ತಾರೆ, ಭಾರಿ ಕಾರ ಕಷ್ಟ ಉಳಿಬಿಡ್ತಾರೆ ಹೋಗಿಬಿಟ್ಟು. ಇದು ತಿನ್ನಕ್ಕಾಗೋದಿಲ್ಲ, ದುಃಖ ದುಃಖ ಉಂಟು ಮಾಡೋದಾಗಬಾರ್ದು. ಶೋಕ ದುಃಖ ಉಂಟು ಮಾಡಿದರೂ ತಪ್ಪೇ, ಶೋಕ ಉಂಟು ಮಾಡಿದರೂ ತಪ್ಪೇ. ಇದು ತುಂಬ ಸ್ವಾರಸ್ಯ ಉಂಟು. ನಮ್ಮ ಪ್ರಕಾರ ದುಃಖ ಶೋಕ ಎರಡೂ ಒಂದೇನೆ, ದುಃಖ ಪಡ್ತಾನೆ ಶೋಕ ಪಡ್ತಾನೆ ಒಂದೇನೆ. ಆದರೆ ಮಧ್ವಾಚಾರ್ಯ ಎಷ್ಟು ಉಪಕಾರ ಮಾಡಿದ್ದಾರೆ ಅವಾಗ ಗೊತ್ತಾಗ್ತದೆ. ಅವರ ಗ್ರಂಥಗಳು ಎಷ್ಟು ಮಾಹಿತಿ ಇದೆ ಅಂತ ಕೇಳಿದರೆ, ಇಂಥ ಅತ್ಯಮೂಲ್ಯ ಗ್ರಂಥಗಳನ್ನು ಸಾಮಾನ್ಯರು ನೋಡಿಬಿಟ್ಟಾಗ ಇದೇನು ರಿಪೀಟ್ ಮಾಡ್ತಾ ಇದ್ದಾರೆ ಇವರು, ದುಃಖ ಶೋಕ ಆಮಯ ಪ್ರದಾಹ ಅಂತ ಹೇಳಿಬಿಟ್ಟು. ದುಃಖ ಶೋಕ ಒಂದೇ ಆಗಲಿಲ್ಲ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ, ರಫ್ಲಿ ಎರಡು ಒಂದೇ, ಸೂಕ್ಷ್ಮ ವ್ಯತ್ಯಾಸ ಉಂಟು ಎರಡಕ್ಕೆ ಅಂತ ಹೇಳ್ತಾರೆ. ದುಃಖ ಶೋಕ ಒಳ್ಳೆ ಪದಗಳಿವೆಲ್ಲ ಕೂಡ. ದುಃಖ ಅಂದ್ರೇನು, ಆಗ ನೋವು ಉಂಟು ಮಾಡಿದರೆ ದುಃಖ, ಕಂಟಿನ್ಯೂಸ್ ಆಗಿ ಉಂಟು ಮಾಡಿದರೆ ಶೋಕ ಅಂತ ಕರೀತಾರೆ. ಆಗ ದುಃಖ ಆಗಿಬಿಡುತ್ತೆ, ಆಮೇಲೆ ಸರಿಗೆ ಹೋಗಿಬಿಡುತ್ತೆ, ಅದು ದುಃಖ ಅಷ್ಟೇ. ಆದರೆ ನೆನೆಸ್ಕೊಂಡಾಗೆಲ್ಲ ಮತ್ತೆ ದುಃಖ ಬರ್ತಾನೇ ಇರುತ್ತೆ, ಅದಕ್ಕೆ ಶೋಕ ಅಂತ ಕರೀತಾರೆ. ಈ ಶೋಕಕ್ಕೆ ಅದಕ್ಕೆ ಅರ್ಥ ಆಗೋದು, ಯಾವುದೋ ಒಂದು ಕೆಲಸ ಮುಳ್ಳು ಚುಚ್ಚಿದ, ತೆಗೆದುಬಿಡ್ತು ಮುಗಿದೋಯ್ತು, ಏನು ತೊಂದರೆ ಇಲ್ಲೇ ಇಲ್ಲ. ಮುಳ್ಳು ಚುಚ್ಚಿದ, ಭಾರಿ ನೋವಾಯಿತು ಪಾಪ, ಡಾಕ್ಟರ್ ತೋದ ವಾಸಿ ಮಾಡಿ ಸ್ವಲ್ಪ ಸರಿ ಹೋಯ್ತು, ಮತ್ತೆ ಯೋಚನೆ ಇಲ್ಲ, ಏನು ಕ್ಯೂರ್ ಹೊಡೋದು ಒಂದು ಯೋಚನೆ ಇಲ್ಲ. ಯಾರೋ ಯಾರ ಕೈಯಲ್ಲಿ ಬೈಸ್ಕೊಂಡು ಬಂದಿರ್ತಾನೆ, ಉಸ್ಕೊಂಡು ಬರೋದು ಒಂದು ಉಸ್ಕೊಂಡು ಬಂದಿರ್ತಾನೆ, ಡಲ್ಲ ಬರ್ತಾನೆ, ಸರಿ ಹೋಗ್ತಾನೆ, ಮತ್ತೆ ನೆನೆಸ್ಕೊಡ್ತ ಅಷ್ಟು ಮತ್ತೆ ಮುಖ ಎತ್ತಾಗಿಬಿಡುತ್ತಾನೆ, ಅಯ್ಯೋ ಮರಾಯ ಅವತ್ತಿನ ಸಾಹಸ ಮತ್ತೆ ಬೇಡ ಅಂತ ಹೇಳ್ಬಿಡಿದ್ರು, ಮುಗಿದೋಯ್ತು. ಶೋಕ ಆಗಬಾರದ್ದಾಗಿರುತ್ತಲ್ಲ, ನೆನೆಸ್ಕೊಂಡಾಗೆಲ್ಲ ದುಃಖ ಕೊಡ್ತಾನೆ ಇರುತ್ತದು. ತುಂಬ ಪ್ರಿಯರಾದ ಮೃತರಾಗಿದ್ದರೆ ಜಾಪ ಬಂದಾಗೆಲ್ಲ ದುಃಖ ಅಳ್ತಾನೆ, ಅದಕ್ಕೆ ಶೋಕ ಅಂತ ಕರೀತಾರೆ. ನಾವು ರಾಮಾಯಣದಲ್ಲಿ ನೋಡಬೇಕು, ಸುಂದರಕಾಂಡದಲ್ಲಿ ಹನುಮಂತ ದೇವರು ಅಕ್ಷಕುಮಾರನ್ನ ಕೊಂದು ಬಿಡುತ್ತಾನೆ. ಅಕ್ಷಕುಮಾರ ರಾವಣನ ಮಗ, ಅಕ್ಷಕುಮಾರನ್ನ ಕೊಂದ ತಕ್ಷಣ ರಾವಣನಿಗೆ ಏನಾಯಿತು ಅಂದರೆ ಆಚಾರ್ಯ ಬರೀತಾರೆ ನಿರ್ಣಯದಲ್ಲಿ, ನಿಶಮ್ಯ ಶೋಕ ತಾಪಿತ, ರಾವಣನಿಗೆ ಶೋಕ ಆಯಿತು ಅಂತ ಹೇಳ್ತಾರೆ. ಪುತ್ರ ದುಃಖ ಅಂತ ಕರೆಯೋದಿಲ್ಲ, ಪುತ್ರ ಶೋಕ ಅಂತ ಕರೀತಾರೆ. ಈಗ ಪ್ರೀತಿ ಇರೋದ್ರಿಂದ ಅಷ್ಟು ದಿವಸ ಇರೋಷ್ಟು ಜ್ಞಾಪಕ ಮಾಡ್ಕೊತಾನೆ ಇರ್ತಾನೆ, ದುಃಖ ಪಡ್ತಾನೆ ಇರ್ತಾನೆ, ಅದು ಶೋಕ. ಅದು ಇದು ದುಃಖ, ಅಷ್ಟು ಹಸಿವಾಗಿತ್ತು ದುಃಖ ಪಟ್ಟ, ಆಹಾರ ಬಿತ್ತು ಸರಿಗೋಯ್ತು, ಅಲ್ಲಿಗೆ ದುಃಖ ಹೊರಟೋಯ್ತು. ಈ ನಾವು ಎರಡು ಡಿಸ್ಟಿಂಗ್ವಿಶ್ ಮಾಡಿಬಿಟ್ರೆ ದುಃಖ ಅಂತ ಯಾವುದಕ್ಕೆ ಕರಿಬೇಕು, ಶೋಕ ಅಂತ ಯಾವುದಕ್ಕೆ ಕರಿಬೇಕು ಗೊತ್ತಾಗುತ್ತೆ. ಆದ್ದರಿಂದ ಯಾವುದು ದುಃಖ ಉಂಟು ಮಾಡುತ್ತೋ ಅದು ರಾಜಸ, ಯಾವುದು ಶೋಕ ಉಂಟು ಮಾಡುತ್ತೋ ಅದು ರಾಜಸ. ಆ ಕಾಲಕ್ಕೆ ಹೊಟ್ಟೆ ಉರಿದ್ರು ರಾಜಸನೇ, ಅದು ತುಂಬ ದಿವಸಗಳ ಕಾಲ ನೋವು ಉಂಟುಕೊಟ್ರು ಅದು ಶೋಕನೇ, ಅದು ರಾಜಸ ಆಗುತ್ತೆ, ಸರಿಯಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಯಾರ್ಥಗಳು ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅರ್ಥವ ಅನುವಾದ ಮಾಡಿ ಏನು ಮಾಡ್ತಾರೆ ಗೊತ್ತೇನು, ದುಃಖ ಶೋಕ ಆಮಯಪ್ರದವಾದಂತಹ, ಇಷ್ಟು ಅನುವಾದ ಮಾಡಿ ಮುಗಿದೋಯ್ತು ಕತೆ. ಇದು ಅನುವಾದ ಅಲ್ಲ, ದುಃಖ ಈ ರೀತಿ, ಶುಕ ಶೋಕ ಆ ರೀತಿ, ಆಮಯ ಅಂತ ಹೇಳಿದ್ರೆ ಏನು, ದೋಷ ಅಂತ ಅರ್ಥ, ರೋಗ ಅಂತ ಇನ್ನೊಂದು ಅರ್ಥ. ದೇಹದ ರೋಗ ಮನಸ್ಸಿನ ರೋಗ ಹುಟ್ಟಿಸಿಬಿಟ್ರೆ ಅದೆಲ್ಲ ರಾಜಸ ಆಹಾರ. ದುಃಖ ಶೋಕ ಆಮಯಪ್ರದಾಹ ಆಹಾರಾಹ ರಾಜಸಸ್ಯ ಇಷ್ಟಾಹ, ರಾಜಸ ಜೀವಿಗೆ ಇಂಥ ಆಹಾರಗಳೇ ಭಾರಿ ಪ್ರಿಯ. ಕೆಲವು ನೋಡಿ ಮೆಣಸಿನಕಾಯಿ ಇತ್ಯಾದಿ ತಿಂತಿರ್ತಾರೆ, ಕಣ್ಣಲ್ಲಿ ನೀರು ಹೋಗ್ತಿರುತ್ತೆ ಪಾಪ, ಇಷ್ಟಾದ್ರೂ ಬಿಡೋದಿಲ್ಲ, ಏನಾದ್ರು ಮಾಡಿ ಅಂದ್ರೆ ನೀರು ಜಾಸ್ತಿ ಕುಡಿದಾರ ತಿನ್ನಕ್ಕೆ ಹೋಗ್ತಾರೆ ಬಿಡೋದು. ಕೇಳಿದ್ರೆ ಒಂಥರ ಟೇಸ್ಟ್ ಇದೆ ಅಂತ, ಅದೊಂದು ಥರ ಒಂಥರ ಟೇಸ್ಟ್ ಅಂತ ಹೇಳ್ತಾರಲ್ಲ, ಅದು ಪ್ರೀತಿ ತೋರಿಸುತ್ತೆ ಅದರೊಳಗೆ. ನೋಡೋರಿಗೆ ಗೊತ್ತು ಎಷ್ಟು ಸಂಕಟ ಪಡ್ತಾನೆ ಅಂಥೇಳಿ. ಆದರೆ ನೋಡೋ ಅವನು ಮಾತ್ರ ಏನು ಮಾಡ್ತಾನೆ, ತಗೊಳ್ತಾನಲ್ಲ, ಅದಕ್ಕೆ ಪ್ರಿಯ ಅಂತ ಪದ ಉಪಯೋಗಿಸ್ತಾನೆ. ಇಷ್ಟಾದ್ರೆ ಬಿಟ್ಟು ಬಿಡಬಾರದೆ, ಬಿಡೋದಿಲ್ಲ. ಅದು ಅದು ಒಂದು ದೊಡ್ಡ ರೋಗ. ಕಟ್ಟುವಾಮ್ಲ ಅತಿ ಉಷ್ಣ, ಕೆಲವರಿಗೆ ತುಂಬ ಬಿಸಿ ಇರುತ್ತೆ. ಆದರೆ ಸ್ವಲ್ಪ ಆರಿಸಿಕೊಟ್ಬಿಟ್ರೆ ಬೇಡ ಮತ್ತೆ ಬಿಸಿ ಮಾಡಿ ಅಂತ ಹೇಳ್ತಾರೆ. ಆ ಟೈಪ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆ ಬಿಸಿನೇ ಆಗಬೇಕು ಅವರಿಗೆ. ಆ ಸಂಕಟ ಅನುಭವಿಸಿದರೆ ಸಮಾಧಾನ. ಇದೆಲ್ಲ ನಾ ಯಾತಕ್ಕೆ ಆಚೆ ಭಗವದ್ಗೀತೆ ಹೇಳುತ್ತೆ ಅಂದರೆ, ಅಂಥ ಜನ ಇದ್ದಾರೆ ಅದನ್ನು ಯೋಚನೆ ಮಾಡಿ ಅಂತ ಹೇಳ್ತಾರೆ. ನೋಡೋದು ತಮಾಷೆ ಕಾಣಿಸುತ್ತೆ, ಅಂಥ ಜನ ಇದ್ದಾರಾದ್ರಿಂದ ಅವ್ರು ಯಾರು ಅಂದರೆ ರಾಜಸರು ಅಂತಲೇ ಅರ್ಥ. ಇದು ಮರಿಬಾರದು. ಮತ್ತೆ ರಾಯರು ತುಂಬ ವಿವರಣೆ ಕೊಡ್ತಾರೆ ಅದ್ರ ಬಗ್ಗೆ. ಒಂದು ದಿವಸ ಆ ರೀತಿ ತಿಂದ, ಡೋಂಟ್ ವರಿ, ಯೋಚನೆ ಮಾಡಿಬಿಡಿ. ಎಲ್ಲೋ ಮಠಕ್ಕೆ ಹೋಗಿದೆ, ನಿರ್ವಾಹ ಎಲ್ಲ ಬರೆಸಿರ್ತಾರೆ, ತಿಂದು ಬಿಡ್ತಾರೆ. ಏ ರಾಜಸಾರ್ ತಲ್ಲಕ್ಕೆ ಹೋಗಬಾರ್ದು. ಮತ್ತೆ ಒಂದು ದಿವಸ ಎರಡು ದಿವಸ ತಿಂದ್ರೆ ಹಾಗಲ್ಲ, ಎಷ್ಟು ಸರ್ತಿ ಬಾಯಿಗೆ ತುಂಬ ಶೀತ ಆಗಿಬಿಟ್ಟಿರುತ್ತೆ. ಅವಾಗ ಹೇಳ್ತಾನೆ ಸ್ವಲ್ಪ ಹೆಚ್ಚು ಬಿಸಿ ಇರಲಿ ಕೊಡಿ ಅಂತ ಹೇಳ್ತಾನೆ. ಬಿಸಿದೇ ತೊಗೊಂಡ್ಬಿಡ್ತಾನೆ. ಅವತ್ತು ಬಿಸಿ ತಿಂದ ರಾಜಸ ಅಂತ ಕರಿಬಾರ್ದು. ಅಕೇಶನಲ್ಲ ಸರ್, ತಪ್ಪಲ್ಲ. ಅರೆ ಅಕೇಶನಲ್ಲಿ ಕುಡಿದ್ರೆ ತಪ್ಪಲ್ಲ ಅಂತ ತಿಳ್ಕೊಬಾರ್ದು. ಮತ್ತೆ ಅಕೇಶನಲ್ಲಿ ಪರವಾಗಿಲ್ಲ ಅಂತ ಏನೋ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಕೆಟ್ಟ ಕೆಲಸ ಒಮ್ಮೆ ಕಳ್ಳತನ, ಒಮ್ಮೆ ಮಾಡಿದ್ರು ಕಳ್ಳನೇ, ಕೊಲೆ ಒಮ್ಮೆ ಮಾಡಿದ್ರು ಕೊಲೆಗಡಕನೇ. ಆದರೆ ಕೆಲವು ಪದಾರ್ಥ ಒಮ್ಮೆ ಮಾಡಿದರೆ ಅಷ್ಟು ಸೀರಿಯಸ್ ತೊಗೊಳ್ಳಿ, ಏನೋ ವೀಕ್ನೆಸ್ ಒಮ್ಮೆ ಬಿಟ್ಟುಬಿಡ್ಬೋದು. ಇದು ವೀಕ್ನೆಸ್ ಅಲ್ಲ, ಅದು ಭಾರಿ ಡೇಂಜರಸ್ ಥಿಂಗ್ ಅದು ಒಂದು. ಆದ್ದರಿಂದ ಒಮ್ಮೆ ಹುಳಿ ತಿಂದರೆ, ಒಮ್ಮೆ ಭಾರಿ ಜಾಸ್ತಿ ಖಾರ ತಿಂದರೆ, ಒಮ್ಮೆ ಸಿಹಿ ತಿಂದರೆ, ಒಮ್ಮೆ ಭಾರಿ ಸಿಹಿ ತಿಂದರೆ, ಒಮ್ಮೆ ಭಾರಿ ಕೂಲಾಗಿರೋದು ತೊಗೊಂಡ್ರೆ, ಅತ್ಯುಷ್ಟ ಶಬ್ದಕ್ಕೆ ಅತಿ ಶೀತ ಅಂತಲೂ ತೊಗೊಳ್ಬೇಕಾಗ. ಐಸ್ ಕ್ರೀಮ್ ತಿನ್ನೋದು ಎಲ್ಲ ಡೇಂಜರಸ್ ಅದು. ರಾಜಸ್ರಿಗೆ ಭಾರಿ ಪ್ರಿಯ, ಇವತ್ತಂತೂ ಸಿಗೋದೇ ಅಂಥದ್ದು ಐಸ್ ಕ್ರೀಮು. ಫ್ರಿಜ್ ವಾಟರ್ ಅಂದರೆ ಕೆಲವು ಎಂಥ ಚಳಿಗಾಲದಲ್ಲಿ ಫ್ರಿಜ್ ವಾಟರ್ ಆಗಬೇಕೇನ್ರಿ. ಕೆಲವರಿಗೆ ಅದು ಬೇಕು ಅಂತ ಕುಡಿಯೋದಿಲ್ಲ, ಫ್ಯಾಷನ್ ಅದು. ಫ್ರಿಜ್ ಇಟ್ಕೊಂಡು ಉಪಯೋಗಿಸ್ಬೇಕಲ್ಲ, ಮತ್ತೆ ಇದು ವೇಸ್ಟ್ ಆದರೆ ಕಷ್ಟ. ಅದಕ್ಕೆ ತೋರಿಸ್ ತಿನ್ನೋದಿದ್ದಾನೆ ಕೆಲವರು. ಇವರು ಮನೆಗೆ ಬಂದಾಗ ಇವರು ಫ್ರಿಜ್ ಇದೆ ಅಂತ ತೋರಿಸ್ಬೇಕಲ್ಲ, ಫ್ರಿಜ್ ವಾಟರ್ ತೊಗೊಂಬ ಅಂತ ಹೇಳಿ ಕಳಿಸ್ತಾರೆ. ಫ್ರಿಜ್ ಇಲ್ಲ ತಿಳ್ಕೊಬಿಟ್ರೆ, ಫ್ರಿಜ್ ತಂದು ತೋರಿಸೋದು ಕಷ್ಟ ಪುಣ್ಯಕ್ಕೆ. ಫ್ರಿಜ್ ತಂದೆ ಎಲ್ಲರಿಗೆ ಇಡೋದಿಲ್ಲ, ಫ್ರಿಜ್ ವಾಟರ್ ತೊಗೊಂಡ್ಬಾ, ಓ ಫ್ರಿಜ್ ಇದೆ ಅಂತ ತಿಳ್ಕೊಬೇಕು. ಅದು ಭ್ರಾಂತಿಗೊಳಗಾಗ್ತಾರೆ ಎಷ್ಟೋ ಜನಗಳು. ಅವ್ರಿಗೆ ಬೇಕೋ ಬೇಡೋ ಪ್ರಶ್ನೆ ಅಲ್ಲ. ಇವತ್ತು ಕುಡಿಯೋದು ಹಾಗೆ ಮಾಡೋ ಜನ ಇದ್ದಾರೆ. ನಾವು ಪಾರ್ಟಿ ಏನಾದ್ರು ಕುಡಿಬೇಕಲ್ಲ ಸರ್, ಅದಕ್ಕೆ ಕುಡಿದ್ಬಿಟ್ಟೆ ಅಂತ ಹೇಳೋ ಜನ ಸಿಗ್ತಾರೆ. ಎಂಥ ಮೂರ್ಖರು ಇವರೆಲ್ಲ ಕೂಡ. ದೇಹ ನಿಮ್ಮದು, ಆರೋಗ್ಯ ನಿಮ್ಮದು, ಬದುಕು ನಿಮ್ಮದು. ಯಾರೋ ಮಾಡ್ತಾನಂತ ಇವನು ಮಾಡ್ತಾನೆ ಅಂದರೆ ಬುದ್ಧಿ ಇದೆ ಅಂತ ಕರೀತಾರೆ ಇವನನ್ನ. ಆ ರೀತಿ ಜನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ದಿವಸ ನಾಲ್ಕು ದಿನದ ಮಧ್ಯೆ ಇದ್ದಾಗ ಬೇಡ ಅನ್ನಬಾರದು. ಯಾವ ಶಾಸ್ತ್ರ ಹೇಳ್ತೀವಿ ಅವರಿಗೆ? ತಪ್ಪದು. ಆದರೆ ಔಷಧಿ ಎಲ್ಲ ತೊಗೋತಿರ್ತಾರೆ, ಬೇಡ ಇವನು ಔಷಧಿ ತೊಗೊಂಡ್ಬಿಟ್ರೆ ಗತಿ ಏನಾಗುತ್ತಾಗಿದ್ರೆ? ಔಷಧಿ ಹೇಗೆ ಸಂಬಂಧಪಟ್ಟವನು ಅಷ್ಟೇ ತೊಗೋತಾನೋ, ಅದೇ ರೀತಿ ಅವನವನಿಗೆ ಪ್ರಿಯವಾದ ಆಹಾರ ತಗೋಬೇಕು. ಶಾಸ್ತ್ರ ಹೇಳ್ತಾ ಆಹಾರಕ್ಕೆ ಒತ್ತಾಯ ಮಾಡಬೇಡಿ, ಕೊಡೋ ಕೆಲಸ ನಿಮ್ಮದು. ಒತ್ತಾಯ ಮಾಡೋದು ತಪ್ಪಲ್ಲ, ಎಂದು ಭಾರಿ ತಪ್ಪು. ಒತ್ತಾಯ ಮಾಡೋಕ್ಕೆ ಹೋಗಬಾರ್ದು. ಇನ್ನೂ ಹಾಕ್ಸೋಡಿ ಅಂತ ಹೇಳಬೇಕು. ಬೇಡ ಅಂದ್ರೆ ಸೈಡಿಂದ ಹಾಕ್ಲಿಕ್ಕೆ ಹೋಗಬಾರ್ದು. ಮತ್ತೆ ಯಾಕಂದ್ರೆ ಹಾಕಿಬಿಡ್ತಾರೆ, ಬಿಡೋದಿಲ್ಲ. ಅದರಿಂದ ಇವನಿಗೆ ದುಃಖ. ಎರಡನೇ ಪಂಕ್ತಿ ಅವರಿಗಿಲ್ಲ, ಅದು ಬೇರೆ, ಎರಡೆರಡು. ಇವನಿಗೆ ಓವರ್ ಈಟಿಂಗು, ಅವನಿಗೆ ನೋ ಈಟಿಂಗ್. ಇವೆಲ್ಲ ತಲೆಹರಟಿಗಳು ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲದ ಪ್ರೀತಿ ತೋರಿಸ್ತಾರೆ, ತಮ್ಮನೇಲಿ ತೋರಿಸಲು ಇನ್ನೊಬ್ಬರಲ್ಲಿ ಬಿಡಿಸಲಿಕ್ಕೆ ಹೋದಾಗ ಅದು ಕೂಡ ತಮ್ಮನೇಲಿ ಮಿತಿಯಾಗಿ ಬಿಡಿಸ್ತಾರೆ. ಬೇರೆ ಕಡೆ ಹೋದ ಯಾರಪ್ಪ ಮನೆಗೆ ಗಂಟೊಂದು ಹಾಕಿಬಿಡೋದು ನಡಿ ಅಂತೇಳಿ. ಅವ್ನು ಮಾಡಿಸ್ತವ್ರು ಹೊಡ್ಕೋಬೇಕು, ತಿನ್ನೋ ನೋಡ್ಕೋಬೇಕು. ಇವ್ರು ಊಟ ಉಷ್ಣ ಹೋಗ್ಬಿಡ್ತಾನೆ ಕಡೆಗೆ, ಅದಾಗಬಾರ್ದು. ಕಾಮನ್ ಸೆನ್ಸ್ ಇರಬೇಕು ಯಾವಾಗಲೂ ಕೂಡ. ಊಟದೊಳಗೆ ತಿನ್ನೋನು ಸಂಕೋಚ ಪಡಬಾರದು ಅಂತ ನಾವು ಒತ್ತಾಯ ಮಾಡಬೇಕೆ ಹೊರತು ಅವನಿಗೆ ಹಿಂಸೆ ಪಡಿಸ್ಬೇಕು ಅಂತ ಒತ್ತಾಯ ಮಾಡೋಕ್ಕೆ ಹೋಗಬಾರ್ದು. ಬೇಡ ಅಂದರೆ ನೋವು ಅಂದ್ರೆ ಮುಗಿದ ಸ್ಟಾಪ್ ಮಾಡಿಬಿಡೋಕೆ ಇಮ್ಮಿಡಿಯೇಟ್ಲಿ. ಏನಾದ್ರು ಹಾಕಿ ಅವನು ತಿಂದು ಆರೋಗ್ಯ ಕೆಡ್ತು ಅಂದರೆ ಬಡಿಸೋನ್ ಜವಾಬ್ದಾರನಾಗ್ತಾನೆ ಆಮೇಲೆ. ನೀವು ಬೇಡ ಅಂದರೆ ತಕ್ಷಣ ಅವನ ಆರೋಗ್ಯ ಅವನಿಗೆ ಸೇರಿದ್ರು, ನಾವೇ ತಲೆ ಕೆಡಿಸ್ಕೋಬೇಕು. ಈ ಮಧ್ಯೆ ಬೇಡ ಅಂತ ನಿಲ್ಲಿಸ್ಬಿಟ್ರೆ ಆಯ್ತು ಅಷ್ಟೇ. ಇವನೇ ರುಚಿ ಇದೆ ಅಂತ ಅವನಿಗೆ ಹಾಕಿದರೆ, ತಿನ್ನೋದು ಅವನು, ಇವನು ಹಾಕೋದು ಇವನು, ಹೇಗಾಗುತ್ತೆ ಇದು? ಇದೆಲ್ಲ ಟ್ರೈನಿಂಗ್ ಗೊತ್ತಾದರೆ ಬಡಿಸೋದಕ್ಕೂ ಭಗವದ್ಗೀತೆ ಸರಿಯಾಗಿ ಓದಿರಬೇಕು. ಇದರ ಓದಿದ್ದೆಯಾ, ಬಡಿಸಕ್ಕೆ ಬರ್ತಾರಲ್ಲ, ಭಗವದ್ಗೀತೆ ಓದಿದ್ದೆಯಾ ಕೇಳಬೇಕು. ಇಲ್ಲಾಂದ್ರೆ ಪ್ಲೀಸ್ ಗೆಟ್ ಔಟ್, ಕಳಿಸಿಬಿಡ್ಬೇಕಾಗತ್ತೆ. ಮತ್ತೆ ದರ ತಿಂದ ತಿಸ್ಬಿಟ್ಟು ಹಾಳು ಮಾಡಿಬಿಡ್ತೀಯ, ನೀನೀಗ ಗೀತೆ ಓದ್ಕೊಂಡು ಬಾ ಅಂತ ಹೇಳಿದ್ರು. ಹೀಗೆ ಗೀತೆ ಅನ್ನದಿಂದ ಹಿಡಿದು ಜ್ಞಾನದವರೆಗೆ ಎಲ್ಲ ಕಡೆಗೆ ಬೆಳಚೆಲ್ತಕ್ಕಂಥ ಅಮೋಘವಾದ ಕೃತಿ ಅದು. ಆದ್ದರಿಂದನೇ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸ್ತೃತ. ಭಗವದ್ಗೀತೆಯ ಪ್ರಶಂಸೆಯನ್ನು ಮಹಾಭಾರತದಲ್ಲೇ ಮಾಡಿದ್ದಾರೆ. ಭಗವಂತನ ಬಾಯಿಂದ ನೇರ ಬಂದಂಥ ಕೃತಿ ಎಂದ ಮೇಲೆ ಎಷ್ಟು ಮಹತ್ವ ಇದೆ ಯೋಚನೆ ಮಾಡಿ, ಮತ್ತೆ ಮತ್ತೆ ಕೇಳಿ ಅಂತ ಹೇಳಿದ್ದಾರೆ. ಇವತ್ತಾರು ಗೀತೆ ಓದಿದ್ದೆಯಾ ಬಡಿಸಕ್ಕೆ ಅಂತ ಕೇಳಿದ್ರೆ ಮುಗಿದೋಯ್ತು. ಅದು ಸ್ನಾನ ಮಾಡಿದ್ರೆ ಪುಣ್ಯ. ಗೀತೆ ಏನು ಓದಿರ್ತಾನೆ ಈ ಮಧ್ಯೆ? ಬಡಿಸರ ಸಿಗೋದಿಲ್ಲ, ಆ ರೀತಿಯಾಗಿ ಬಿಡುತ್ತಷ್ಟೆ. ಬಡಿಸರು ಸಿಗೋದಿಲ್ಲ, ಅಡಿಗೆಯವರು ಸಿಗೋದಿಲ್ಲ. ಆದರೆ ಜನ ಏನು ಮಾಡಬೇಕು, ಟ್ರೈನಪ್ ಮಾಡಿದರೆ ಸಿಗ್ತಾರೆ. ಒಂದೊಂದು ಸಾರಿ ಯಾರು ಸಿಗೋದೇ ಇಲ್ಲ. ಅದಕ್ಕೆ ಬೆಲೆ ಇದೆ ಅಂತ ಗೊತ್ತಾದರೆ ಆಗ ಜನ ಇದು ಮಾಡ್ತಾರೆ. ಇವತ್ತು ಎಲ್ಲ ಪದಾರ್ಥ ತಯಾರು ಮಾಡೋದು ಯಾತಕ್ಕೆ? ಡಿಮ್ಯಾಂಡ್ ಇದ್ದರೆ ತಯಾರು ಮಾಡ್ತಾನೆ ಅಷ್ಟೇ. ಇವತ್ತು ಅಂತ ಕೇಳೋ ಜನ ಇದ್ದಾರೆ ಅಂದರೆ ಓದ್ಕೊಂಡು ಬಂದೇ ಬರ್ತಾನೆ ಆಗ, ಅದು ಶುದ್ಧವಾಗಿ ಬಂದೇ ಬರ್ತಾನೆ. ಆ ಯೋಚನೆ ಮಾಡಿದರೆ ಭಗವದ್ಗೀತೆಯ ಶಿಕ್ಷಣ ತುಂಬ ದೊಡ್ಡದು. ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಯಿನಃ ದುಃಖ ಶೋಕ ಅಮಯಪ್ರದಾಹ ಆಹಾರಾಹ ರಾಜಸಸ್ಯ ಇಷ್ಟಾಹ. ರಾಜಸನಿಗೆ ಇಷ್ಟವಾದದ್ದು ಎಲ್ಲೋ ತಿಂದ ರೋಗ ಬಂತು, ಎಲ್ಲೋ ತಿಂದ ಎಷ್ಟೋ ದಿವಸಗಳ ಕಾಲ ಗೋಡಾಡ್ತಾನಪ್ಪ, ಒಂದು ದಿವಸ ಎರಡು ದಿವಸ ಅಲ್ಲ, ಎಷ್ಟೋ ದಿವಸಗಳ ಕಾಲ ಹಿಂಸ ಪಡೋದಾದರೆ ಇದೆಂಥ ಆಹಾರ ಇದು? ಯಾವ ಶಾಪ ಹಾಕ್ತಿಂದ ಅವನು ಶಾಪ ಹಾಕ್ತಾರೆ ಹೊರತು ಎಂದು ಅವನನ್ನು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದರು ಒಂದೊಂದು ದಿವಸ ತಿನ್ನೋದು ಅವರ ಸ್ವರೂಪ ಹೇಳೋದಿಲ್ಲ, ಮತ್ತೆ ನಾಲ್ಕಾರು ದಿವಸ ತಿನ್ನೋ ಹಾಸ್ಟೆಲ್ ಇರ್ತಾನೆ ಪಾಪ, ಅವನು ಹಾಕೋದೇ ಅದನ್ನೇನು ತಿಂದು ಇವನು ಲೈಕಿನ ಪ್ರಕಾರ ಹಾಕ್ತಾನ? ಸಾಧ್ಯ ಇಲ್ಲ. ಅವಾಗೇನು ಮಾಡ್ತಾರೆ, ಅದು ಅನಿವಾರ್ಯವಾಗಿ ತಿಂದರೆ ಅಲ್ಲ, ಒಮ್ಮೊಮ್ಮೆ ತಿಂದರೆ ಅಲ್ಲ, ಇಷ್ಟಪಟ್ಟು ತಿಂದರೆ ಮಾತ್ರ ಅಂದರೆ ಅದು ಇಂಪಾರ್ಟೆಂಟ್. ಇಷ್ಟಪಟ್ಟು ತಿಂದಾಗ ಮಾತ್ರ ಅವನಿಗೆ ದೋಷ ಬರುತ್ತಾದ್ದರಿಂದ ಅವನು ಇಷ್ಟವನ್ನು ಯೋಚನೆ ಮಾಡಿಬಿಟ್ಟು ಇದು ಮಾಡಬೇಕು. ಇಷ್ಟಪಡದೆ ಯಾವಾಗ ತಿಂತಾನೆ ಅಂತ ಕೇಳಿದರೆ ಆಪತ್ಕಾಲ ಬಂದಾಗ ಮಾತ್ರ, ಬೇರೆ ಹೊತ್ತಲ್ಲಿ ತಿನ್ನೋದಿಲ್ಲ. ಅದು ಅನಿವಾರ್ಯ, ಆಪತ್ಕಾಲ ಅನಿವಾರ್ಯ. ನಾವು ತಿಳ್ಕೊಂಡು ಆಪತ್ತು ಅನಿವಾರ್ಯ ಅಲ್ಲ, ನಮ್ಮ ಪ್ರಕಾರ ತಿಂದೇ ಇರೋದು ಅನಿವಾರ್ಯ ಅಂತ ತಿಳ್ಕೊಂಡ್ಬಿಡ್ತಾನೆ, ಅದು ತಪ್ಪದು. ಎಲ್ಲರೊಮ್ಮೆ ತಿನ್ನಲೇಬೇಕು, ಇದು ಆಪತ್ತಲ್ಲ, ಅನಿವಾರ್ಯವಾಗಿದೆ. ಅವನು ಬದುಕು ಪ್ರಶ್ನೆ ಬಂದಿದೆ, ಆಗ ಏನೋ ತಿಂತಾನಲ್ಲ, ಅದಕ್ಕೆ ಭಗವಂತ ಒಂದು ಕ್ಷಮೆಯ ಒಂದು ಪರಿಧಿ ಇಟ್ಟಿದ್ದಾರೆ, ಅದಕ್ಕೋಸ್ಕರ, ಬೇರೆ ಅದಕ್ಕೆಲ್ಲ ಇಟ್ಟಿಲ್ಲ. ಅಂತ ಆಪತ್ಕಾಲದೊಳಗೆ ತಿನ್ನೋದು ಅವನ ನೇಚರ್ನ ಡಿಸೈಡ್ ಮಾಡ್ತಕ್ಕಂಥದ್ದಲ್ಲ. ನಿಜವಾಗ್ಲೂ ಎಷ್ಟೋ ಜನ ಹೇಳಿದರು ಪಾಪ ವ್ರತ ಮಾಡೋರು ಯಾತ್ರೆಗೆ ಹೋಗಿಬಿಡ್ತಾರೆ. ಸಾಮಾನ್ಯವಾಗಿ ಭಾದ್ರಪದ ಮಾಸ ನೋಡಿ ಯಾತ್ರೆ ಹೋಗೋದು ಅನೇಕ ಜನರ ಪದ್ಧತಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಚಾತುರ್ಮಾಸದಲ್ಲಿ ಸಂಚಾರ ಮಾಡಬಾರದು, ಆ ವಿಷಯನೇ ಗೊತ್ತಿಲ್ಲ ಅನೇಕರಿಗೆ. ಚಾತುರ್ಮಾಸದಲ್ಲಿ ಯಾತ್ರೆಗೆ ಟ್ರಿಪ್ ಹಾಕೊಂಡ್ಬಿಟ್ಟಿರ್ತಾರೆ, ನಿಷಿದ್ಧ ಅದು ಮಾಡಬಾರದು. ಯಾಕೆಂದರೆ ಸನ್ಯಾಸಿಗಳು ಯಾವಾಗಲೂ ನಡಿಬೇಕಾದ ಸನ್ಯಾಸಿಗಳೇ ಚಾತುರ್ಮಾಸದಲ್ಲಿ ನಡಿಬಾರದು. ಯಾತಕ್ಕೆ ಅಂದರೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂತ ಹೇಳಿದ್ದಾರೆ. ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ನಡಿಬಾರದು ಅಂತ ಹೇಳಿದ್ದಾರೆ. ಇವರು ಪ್ರೋಗ್ರಾಮ್ ಎಲ್ಲ ಅಲ್ಲೇ ಹಾಕ್ಕೊಳ್ಳೋದು ಶಾಸ್ತ್ರ ಒಪ್ಪೋದಿಲ್ಲ. ಅದನ್ನು ಅನಿವಾರ್ಯ ವಿಚಾರ ಬೇರೆ, ಚಾತುರ್ಮಾಸ ನಡಿಬಾರದು ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ಹೋಗಬಾರ್ದು, ಯಾವ್ದು ಸೇರಿ ಅವೆಲ್ಲ ತಿಳ್ಕೊಳ್ಳೋಕೆ ಹೋಗಬಾರ್ದು. ಮತ್ತೆ ಅದು ಬೇರೆ, ಅನಿವಾರ್ಯದ್ದು ಬೇರೆ, ಇದು ಬೇರೆ. ಇವ್ರು ಹೋಗ್ತಾ ಇಲ್ಲ, ವ್ರತದ ಕಾಲ ಆಗ ಹಾಲಿನ ವ್ರತ ನಡೀತಾ ಇರುತ್ತೆ, ಅದು ಮುಗಿಯ ಹೊತ್ತಿ ಕೊನೆ ವ್ರತ ಬರುತ್ತೆ, ಇವ್ರ ಬದ್ದಲ್ಲಿ ವ್ರತ ಬಂದೇ ಬಿಡುತ್ತೆ. ಇವ್ರಿಗೆ ಹೋದವ್ರ ಪಾಪ ಇವ್ರು ಯಾತ್ರೆಗೆ ಏನು ಮಾಡ್ತಾರೆ ಗೊತ್ತಾ, ಬುಕ್ ಮಾಡಿಸ್ಬೇಕಾದ್ರೆ ಏನು ಕೇಳಿದ್ರು ತಲೆ ಹಾಕ್ತಾರೆ. ಎರಡೊತ್ತು ಊಟ, ಎರಡೊತ್ತು ತಿಂಡಿ, ನಾಲ್ಕೊತ್ತು ಕಾಫಿ ಹೇಳಿದ್ದೆಲ್ಲ ತಲೆ ಹಾಕ್ತಿರ್ತಾರೆ ಪಾಪ. ಅಲ್ಲಿ ಹೋದ್ರೆ ಒಂದು ತೂಟ ಕೊಟ್ಟರೆ ಪುಣ್ಯ, ಏನೂ ಕೊಡೋದಿಲ್ಲ. ಇಲ್ಲಿ ರಾಂಗ್ ಫಾಲ್ಸ್ ಪ್ರಾಮಿಸಸ್ ಮಾಡಿಬಿಡ್ತಾರೆ, ಯಾಕಂದ್ರೆ ಗಿರಾಕಿ ಸಿಗಬೇಕಲ್ಲ, ಮಾಡಿಬಿಡ್ತಾರೆ. ಪ್ರಥಮ ಓ ರಥ ಮಾಡ್ತೀವಿ ಅಂತ ಹೇಳಿಬಿಡ್ತಾರೆ, ಬೇಕಾದ್ ಮಾಡಿಸ್ತೇವೆ ಅಂತ ಹೇಳ್ತಾರೆ. ಅಲ್ಲಿ ಬೇಕಾದ್ರೆ ತಿನ್ನಿ ಸಾಕಾರೆ ಬಿಡಿ ಅಂತಾರೆ, ಅದು ಸ್ವಾರಸ್ಯ. ಬೇಕಾದ್ ಮಾಡಿಸ್ತೇವೆ ಅಂತ ಇಲ್ಲ ಅಂದು ವ್ರತ ಮಾಡ್ತೇವೆ ಅಂದ್ರೆ ಯಾಕೆ ಬಂದ್ರೆ ನಮ್ಮಿಂದ ಅಂತ ಅಲ್ಲೇ ಅಂತಾನೆ. ಇವೆಲ್ಲ ಮಾಡಕ್ ಆಗೋದಿಲ್ಲರಿ, ಏನ್ ಪದಾರ್ಥ ಸಿಗುತ್ತೆ ನೋಡಿ ಅಂತಾನೆ. ಇನ್ನೇನ್ ಮಾಡ್ತಾನೆ, ಹೋದವ್ರು ಮೊದಲೇ ವಯಸ್ಸಾದವರು ಪಾಪ, ಏನ್ ಮಾಡ್ತಾರೆ ಈ ಮಧ್ಯೆ ನಿರ್ವಾಗ ಇಲ್ಲ, ಅದನ್ನ ತಿನ್ಬೇಕು ಅಲ್ಲಿ ಬಿಡ್ಬೇಕಷ್ಟೆ, ತಿಂತಾರೆ ಬರ್ತಾರೆ. ನೋಡಿದ್ರೆ ಎಷ್ಟು ತಪ್ಪಾಯ್ತು. ಈಗ ಆಗ ವ್ರತ ಹೋಯ್ತು ಅಂದ್ರೆ ಶಾಸ್ತ್ರ ಹೇಳುತ್ತದೆ ಆ ರೀತಿ ಒತ್ತಾಯಿಂದ ವ್ರತ ಕೆಟ್ಟರೆ ವ್ರತ ಹೋದ ಪಾಪ ಬರೋದಿಲ್ಲ, ಬಂದಷ್ಟು ಕಂಟಿನ್ಯೂ ಮಾಡಿ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ದಾರೆ. ಆದರೆ ಇಷ್ಟಪಟ್ಟು ತಿಂದರೆ ಮಾತ್ರ ಕಥೆ ಮುಗೀತು. ಇದೆಲ್ಲ ಯೋಚನೆ ಮಾಡಿ ನಾವು ಇಷ್ಟಪಟ್ಟು ತಿನ್ನೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಮ್ಮೆ ತಿನ್ನೋದೂ ಅಲ್ಲ, ಆಪತ್ಕಾಲ ತಿನ್ನೋದೂ ಅಲ್ಲ, ಆಕಸ್ಮಿಕ ತಿನ್ನೋದೂ ಅಲ್ಲ, ಅಜ್ಞಾನದಿಂದ ತಿನ್ನೋದೂ ಅಲ್ಲ. ಇಷ್ಟಪಟ್ಟು ತಿಂದಾಗ ಮಾತ್ರ ಈ ಆಹಾರ ಅವರ ಸ್ವರೂಪವನ್ನು ನಿರ್ಣಯ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ ತಾತ್ಪರ್ಯ. ಅಷ್ಟು ಹೇಳಿ ಇನ್ನು ಕೊನೆಯ ಹೇಳ್ತಾರೆ, ಭಾರಿ ಇಂಪಾರ್ಟೆಂಟ್ ಅದು. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚ ಯತ್ ಉಚ್ಛಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಇದು ತಾಮಸರಿಗೆ ಪ್ರಿಯವಾದ ಆಹಾರ ಅಂತ ಹೇಳ್ತಾರೆ. ಅದನ್ನು ಕೇಳಿಬಿಟ್ಟರೆ ಜನ ಯಾವ್ದು ಹೆಚ್ಚು ತಿಂತಾರೆ ಅಂತ ಗೊತ್ತಾಗಿಬಿಡ್ತದೆ. ಯಾತಯಾಮಂ ಒಂದು ಯಾಮ ಕಡೆದದ್ದು, ಗತರಸಂ ರಸ ಹೋದದ್ದು, ಮತ್ತು ಯಾ ಗತರಸಂ ಪೂತಿ ದುರ್ವಾಸನೆ ಬರೋದು, ಪರ್ಯುಷಿತಂ ಯಾತಯಾಮ ಪರ್ಯುಷಿತ ಒಂದೇ ರೀತಿ ಕಂಡ ಕಾಣುತ್ತೆ, ವ್ಯತ್ಯಾಸ ಏನಂತ ಮುಂದೆ ನೋಡೋಣ. ಪೂತಿ ಪರ್ಯುಷಿತಂತೆ ಎತ್ತ ಉಚ್ಛಿಷ್ಟಂ ಎಂಜಲು, ಉಚ್ಛಿಷ್ಟಂಚಾಪಿ ಚಾಮೇಧ್ಯಂ ಅಮೇಧ್ಯಂ. ಇದು ತಾಮಸರಿಗೆ ಪ್ರಿಯವಾದ ಆಹಾರ ಅಂತ ಹೇಳ್ಬಿಟ್ಟು ಒಂದೊಂದನ್ನು ಅರ್ಥ ಮಾಡ್ಕೋಬೇಕು ಅದರೊಳಗೆ. ಯಾತಯಾಮಂ, ಯಾಮ ಅಂದ್ರೆ ಮೂರು ಗಂಟೆ ಅಂತ ಅರ್ಥ, ಮೂರು ತಾಸಿಗೆ ಒಂದು ಯಾಮ ಅಂತ ಕರೀತಾರೆ. ಯಾತಯಾಮಂ ಒಂದು ಅಡಿಗೆ ಮಾಡಿ ಅದು ಮೂರು ತಾಸು ಆಗಿಬಿಟ್ರೆ ಅದು ತಾಮಸ ಆಹಾರ, ತಿನ್ನಬಾರದು ಅಂತ ಹೇಳ್ತಾರೆ. ತ್ರೀ ಅವರ್ಸ್ ಅಂದ್ರೆ ತಿನ್ನಬಾರದು, ವರ್ಷಗಟ್ಟೆ ಇಟ್ಕೊಂಡು ವಾರಗಟ್ಟೆ ತಿಂತಾರೆ, ಫ್ರಿಜ್ಜೋಡು ಇಟ್ಕೊಂಡ್ಬಿಟ್ಟು ವಾರಗಟ್ಟೆ ತಿಂತಾರ, ಎಷ್ಟು ಪಾಪ ಬರುತ್ತೆ. ನಮ್ಮ ಶಾಸ್ತ್ರ ಹಿಂದಿನ ಕಾಲಕ್ಕೆ ಫ್ರಿಜ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಫ್ರಿಜ್ ಬಿಟ್ಟು ಮಾಡಲಿಲ್ಲ ಅಂತ ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಹಿಂದಿನ ಕಾಲದ ಜನಕ್ಕೇನು ಗೊತ್ತಿದ್ದಿಲ್ಲ, ಅದಕ್ಕೆ ಫ್ರಿಜ್ ಮಾಡಲಿಲ್ಲ ಅಂತ ಹೇಳಲಿಲ್ಲ ಅವರು. ಯಾಕೆ ಮಾಡಲಿಲ್ಲ ಅಂದರೆ ಮಾಡಿದರೆ ರೋಗ ಜಾಸ್ತಿ ಆಗುತ್ತೆ, ಹುಷಾರು ಅಂತ ಹೇಳ್ತಾರೆ. ಫ್ರಿಜ್ ಉಪಯೋಗಿಸ್ಬಾರ ಅಂತ ಹೇಳೋದಕ್ಕೆ ಹೊರಟಿಲ್ಲ, ಫ್ರಿಜ್ಜನ್ನು ಆಹಾರ ಸಂಗ್ರಹಣಕ್ಕೆ ಅತಿ ಹೆಚ್ಚು ಉಪಯೋಗಿಸಿ ಭಾರಿ ಅಪಾಯ ಉಂಟಾದ್ರಿಂದ. ಅದರಿಂದ ನಿಮಗೆ ಮೇಲೆ ಗೊತ್ತಾಗೋದಿಲ್ಲ ಅಷ್ಟೇ ಹೊರತು ಒಳಗಿನ ಚೇನ್ ತಪ್ಪಿಸೋಕ್ಕಾಗೋದಿಲ್ಲ. ಯಾವ ಫ್ರಿಜ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲಿ ಏನಿರುತ್ತಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಇರಲಿಕ್ಕೆ ಯಾವ ಆಧುನಿಕ ಸಾಮರ್ಥ್ಯ ಇದಕ್ಕೂ ಶಕ್ತಿ ಇಲ್ಲ. ಅದರಿಂದ ಅದು ಟೆಂಪರರಿ ಯೂಸಿಗೆ ಬರುತ್ತೆ ಹೊರತು ಅದು ಪರ್ಮನೆಂಟ್ ರೆಮಡಿ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪು. ಆದ್ದರಿಂದ ಶಾಸ್ತ್ರ ಹೇಳುತ್ತೆ ಮೂರು ತಾಸು ಆದ ಮೇಲೆ ತಿನ್ನಬೇಡಿ, ಅಂದು ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ಇದು ಕ್ಲಾರಿಫಿಕೇಶನ್ನು ಬೇಕು ಅದಕ್ಕೆ. ಯಾವ್ದಾದ್ರು ಮಾಡಿದರೆ ಮೂರು ತಾಸು ಆಗಿದೆಯಲ್ಲ ನೋಡಬೇಕು. ಇದೆಲ್ಲೆಲ್ಲ ತಿಂದು ಬರ್ತಾರಲ್ಲ ಪಾಪ, ಎಷ್ಟು ದಿವಸ ಆಗುತ್ತೆ ಶೋಕೇಶ್ನಲ್ಲಿ ಇಟ್ಟಿದ್ದು ಹಾಗೆ ಬಿದ್ದಿರುತ್ತೆ, ತಿಂದು ಬರ್ತಿರ್ತಾನೆ ಪಾಪ. ಎಷ್ಟೋ ಜನಗಳು ಉಳಿದಿದ್ದರೆ ಹಾಗೆ ಒಂದು ಶಿಫ್ಟ್ ಮಾಡ್ತಾನೆ ಇರ್ತದೆ, ಬೆಳಗ್ಗೆ ನಡಿಗೆ ಉಳಿತಾ ಇಲ್ಲ ಸಾಯಂಕಾಲಕ್ಕೆ ಸೇರಿಸಿ ಮತ್ತೆ ಅದನ್ನು ಮತ್ತೆ ಮರುದಿವಸಕ್ಕೆ ಸೇರಿಸ್ತೇನೆ. ಅಲ್ಲಿ ಹೋಟೆಲ್ಗಳಲ್ಲಿ ಎಷ್ಟು ಗಂಟೆ ಉಳಿದು ಕೆ ಜಿ ಗಟ್ಟೆ ಚೆಲ್ತಾರೆ ಅವರು, ಬಿಡಕ್ಕೆ ಸಾಧ್ಯ ಇಲ್ಲ, ಫಸ್ಟ್ ಮಿಕ್ಸ್ ಮಾಡಿ ಬಡಿಸಿಬಿಡ್ತಾರೆ. ಇವನೇನು ಬರೆದು ತಿನ್ನಕ್ಕೆ ತಯಾರಾಗಿ ಹೋಗಿರ್ತಾನೆ ಅದನ್ನು ಗೊತ್ತೇ ಆಗೋದಿಲ್ಲ. ಆದರೆ ರೋಗ ಬರಲು ಶುರುವಾಗುತ್ತಾಗ ಯಾತ ಯಾಮ, ಒಂದು ಯಾಮ ಕಡಿತಿರಲಿಕ್ಕೆ ಶಾಸ್ತ್ರ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಯಾಮ ಆದ ಮೇಲೆ ಮಾಡಿದರಿಗೆ ತಿನ್ನಬಾರದು. ಒಂದು ಸತ್ತ ಹೆಣ ಇರುತ್ತಲ್ಲ, ಒಂದು ಯಾಮದ ಒಳಗೆ ಅದನ್ನು ಹೊರಗೆ ಹಾಕಬೇಕು, ಯಾಮದೊಳಗೆ ಆಮೇಲೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಆಶ್ಚರ್ಯವಾಗುತ್ತದೆ. ಅದು ಹಳಸಲು ಹೆಣ ಅಂತ ಕರೀತಾರೆ. 3 ತಾಸು ಆದಮೇಲೆ ಸಂಸ್ಕಾರಕ್ಕೆ ಒಯ್ದರೆ ಅದು ಹಳಸಲು ಹೆಣ ಅಂತ ಹೆಸರು. ಅದು ಅಲ್ಲರಿ ಅದು ಊಟ ಅಂತ ಕೇಳಿದರೆ ಹೌದು ಅಂತ ಹೇಳ್ತಾರೆ. ಅದು ಯಜ್ಞ, ಅದು ದಹನ ಮಾಡ್ತಾರಲ್ಲ ಯಜ್ಞ ಇದ್ದಾಗ. 3 ತಾಸಿನೊಳಗೆ ದಹನ ಮಾಡಿದರೆ ಆ ದೇಹಗಳು ದೇವ ಅಭಿಮಾನಿ ದೇವತೆಗಳಿರ್ತಾರಲ್ಲ ಅವರು ಸ್ವೀಕಾರ ಮಾಡ್ತಾರೆ. ಇಲ್ಲದ ಹೋದರೆ ಕಂಡೆಮ್ಡ್ ಫುಡ್ ಇದ್ದಾಗೆ ಹೋಗಿಬಿಡುತ್ತೆ. ಅದು ಇವತ್ತೊಂದು ಕಾಯೋದು ಫ್ಯಾಷನ್. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ 3 ದಿವಸ ಕಾಯ್ತಿರ್ತಾರೆ. ಪಾಪ ಎಷ್ಟು ಗಂಟೆ ಕಾಯ್ತಾರೆ, ಕಾಯಬಾರದು. ಕೆಲವರಂತೂ ಅದು ದೊಡ್ಡ ಇದರಂತೆ ಆಚರಿಸಿಬಿಡ್ತಾರೆ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಎರ್ಲಿಯೆಸ್ಟ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಭಗವದ್ಗೀತೆಗೆ ಸಂಬಂಧ ಉಂಟು. ಆಹಾರ ಹೇಗೆ ಹಳಸಬಾರದು, ಈ ಶವ ಕೂಡ ಹಳಸಬಾರದು ಅಂತ ಕರೀತಾರೆ. ಅಷ್ಟು ಇನ್ನೊಂದು ಕಾರಣ ಉಂಟು ಅದಕ್ಕೆ. ಒಂದು ಶವ ಇರೋವರೆಗೂ ಆ ಬೀದಿ ಜನನೇ ಊಟ ಮಾಡೋಂಗಿಲ್ಲ. ಒಂದು ಶವ ಇರೋ ಬೀದಿ ಜನ ಅಡುಗೆ ಮಾಡೋಂಗಿಲ್ಲ, ಮಾಡಿದರೆ ಚೆಲ್ಲಿ ಬಿಡಬೇಕು ಅದನ್ನು, ಊಟ ಮಾಡೋಂಗಿಲ್ಲ. ಎಷ್ಟು ಇದನ್ನ ಮಡಿ ಅಂತ ಯಾತಕ್ಕೆ ಕರೀತಾರೆ ಗೊತ್ತೇನು. ಅಲ್ಲಿ ಯಾವ ಸಮಯದಲ್ಲಿ ಪ್ರಾಣ ಹೋಗುತ್ತೋ ಅಲ್ಲಿಂದ ಡಿಕೇಯಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟಾಗಿ ಕೆಡಲಿಕ್ಕೆ ಶುರುವಾಗುತ್ತೆ. ಸ್ವಲ್ಪ ತಡ ಆಗ್ತಾ ಹೋದಂತೆ ಎಲ್ಲ ವಾತಾವರಣ ಎಲ್ಲ ಕೆಡಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಆಹಾರ ತೊಗೊಂಡ್ಬಿಟ್ಟ ಅಂದರೆ ಇವನ ಬದುಕಿಗೆ ಎಫೆಕ್ಟ್ ಆಗುತ್ತೆ. ಆದಷ್ಟು ಬೇಗ ಇದನ್ನು ಮಾಡಬೇಕು. ಆ ಬೀದಿಯಲ್ಲಿ ಯಾರು ಊಟ ಮಾಡೋಂಗಿಲ್ಲ, ಇವರು ತಡ ಮಾಡಿ ಉಪವಾಸ ಕೊಡಬೇಕಾಗತ್ತೆ. ಅದೊಂದು ಅಪಾಯ ಉಂಟು. ಈಗಂಕೂ ಬೆಂಗಳೂರಿನಂಥ ಊರಿನೊಳಗೆ ಒಂದು ರಾತ್ರಿ ಸತ್ರ ಕ್ಲಿಯರ್ ಮಾಡೋ ಚಾನ್ಸಸ್ಸೇ ಇಲ್ಲ. ಯಾಕೆ ಓಪನ್ ಇದ್ರೆ ತಾನೇ ಕ್ಲಿಯರ್ ಮಾಡಲಿಕ್ಕೆ ಇವನು ಕಾಯ್ತಿರಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಅನೇಕ ನಮಗೆ ಅಪಾಯಗಳು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ದೇವರ ದಾನ ಮಾಡ್ತಾರಲ್ಲ ಶವವನ್ನು, ಶಾಸ್ತ್ರಕಾರ ಹೇಳ್ತಾರೆ ಅಗ್ನಂತರ್ಗತ ಪರಮಾತ್ಮನೇ ಸಮರ್ಪಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ದೊಡ್ಡ ಯಜ್ಞ ಅಂತ ಕರೆದಿದ್ದಾರೆ. ಪಿತೃಮೇಧ ಅಂತ ಹೆಸರು ಅದು, ಪಿತೃಯಜ್ಞ ಅಂತ ಅದಕ್ಕೆ ಹೆಸರು. ಜನ ಅದನ್ನು ಮೈಲಿಗೆ ಅಂತ ತಿಳ್ಕೊಂಡು ಅಸಹ್ಯ ಪಡ್ಕೊಂಡ್ಬಿಡ್ತಾರೆ. ಅದು ಮೈಲಿಗೆ ಅಂದರೆ ಮಡಿ ಬರೋದಿಲ್ಲ ಎಂಬ ನಿಜ, ಆದರೆ ಅದು ಒಂದು ಮಾಡಬಾರದ ಕೆಲಸ ಅಂತ ತಿಳ್ಕೊಂಡು ಭಾರಿ ತಪ್ಪದು. ಒಂದು ಆಚಾರ್ಯರು ಹೇಳ್ತಾರೆ ಅದೆಲ್ಲ ದೊಡ್ಡ ಯಜ್ಞ. ಅದು ಒಂದು ಅಲ್ಲಿ ಹೋಗಿ ಮಾತಾಡ್ಸಕ್ಕೆ ಹೋಗ್ತಾನಲ್ಲ ಅದು ಒಂದು ಯಜ್ಞ. ಶವವನ್ನು ಹೊರತಾನಲ್ಲ ಅದೋ ಒಂದು ಯಜ್ಞ ಅಂತ ಕರೀತಾರೆ. ಶವವಾಹಾದಿಗಳನ್ನು ಒಂದು ಯಜ್ಞ, ದಹನ ಮಾಡೋದೊಂದು ಯಜ್ಞ, ಆ ಕಾರ್ಯಕ್ಕೆ ಸಹಕಾರ ಕೊಟ್ಟರೋದೊಂದು ಯಜ್ಞ ಅಂತ ಕರೆದಿದ್ದಾರೆ. ಸಹಕಾರ ಕೊಟ್ಟರೋದೊಂದು ಯಜ್ಞ, ಯಾಕೆ ಲೋಕದ ಕಲ್ಯಾಣಕ್ಕೆ ಕಾರಣವಾಗುತ್ತೆ. ಆ ದೇಹ ವಾಪಸ್ ಹೋಗಬೇಕಲ್ಲ, ಆ ಕಂಟೆಂಟ್ಸ್ ಎಲ್ಲ ಡಿಕಂಪೋಸ್ ಆಗಬೇಕಲ್ಲ ವಾಪಸ್. ಅದು ಅದೊಂದು ಪ್ರೋಸೆಸ್. ಅದು ಒಂದು ಎಟರ್ನಲ್ ಸರ್ಕಲ್. ಅದು ಆ ಸರ್ಕಲ್ ನಡೀಲಿಕ್ಕೋಸ್ಕರ ಜಗಚ್ಚಕ್ರ ಇದ್ದಾಗೆ ಒಂದು ದೃಷ್ಟಿಯಿಂದ ನಡೆಸಬೇಕು ಅಂತ ಶಾಸ್ತ್ರ ಹೇಳುತ್ತಾರೆ. ಅದು ಯಾತಯಾಮ, ಶವನೇ ಯಾತಯಾಮ ಆಗಬಾರದು ಅಂದ ಮೇಲೆ ಅನ್ನ ಯಾತಯಾಮದ ಗತಿಯೇನಾಗಬೇಕಾಗ. ಅದಕ್ಕೆ ಆ ರೀತಿ ತಿಂತಾರ 100 ರೋಗ ಬರೋದು ಅದೇ ಕಾರಣ. ಇವರು ಹಿಂದಿನ ಕಾಲಕ್ಕೆ ಆ ರೀತಿ ರೋಗಗಳು ತುಂಬ ಕಡಿಮೆ ಇರ್ತಿತ್ತು. ಈಗ ನೋಡಿದರೆ ಹತ್ತಿ ಸಣ್ಣ ಹುಡುಗರಿಗೆ ರೋಗ ಶುರುವಾಗಿಬಿಟ್ಟು, ವಿಚಿತ್ರ ರೋಗಗಳು. ಮತ್ತೆ ಇಲ್ಲಿಂದ ಬಂತು ಅಂದರೆ ಆಹಾರ ದೋಷ ಅದೆಲ್ಲ ಕೊಡು, ತಿನ್ನಬಾರದನ್ನು ತಿಂದರೆ ಆ ರೀತಿ ಆಗೇ ಆಗುತ್ತೆ. ಯಾತಯಾಮಂ ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಈ ಸಮಾರಾಧನೆ ಅಡುಗೆ ಮಾಡ್ತಾರಲ್ಲ ಪಾಪ, 3 ತಾಸು ಅಡುಗೆ ಮಾಡೋಕ್ಕಾಗುತ್ತೆ ಅವರಿಗೆ? 7-8 ತಾಸು ಬೇಕು. ಸಾವಿರದಾರಕ್ಕೆ ಅಡುಗೆ ಮಾಡ್ಬೇಕಾದ್ರೆ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಇಟ್ಟರೆ 12 ಗಂಟೆಗೆ ಅಡುಗೆ ಆಗೋ ಊಟ ಮುಗಿಸೋದು ಕಷ್ಟ. ಮತ್ತು ಯಾವ ಟೈಮ್ ಆಗೋಗುತ್ತಲ್ಲ ಅಂತ ಪ್ರಶ್ನೆ ಬಂತು. ಜನ ಏನಂತ ನೋಡಿದರೆ ಗೀತೆ ಕೇಳಿಬಿಟ್ರೆ ಊಟ ಮಾಡಿದಾಗುತ್ತೆ ಅಷ್ಟೇ ರೀ, ಆದ್ದರಿಂದ ಗೀತೆ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ನಮ್ಮ ಶಾಸ್ತ್ರ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಯಾತಯಾಮದ ಲೆಕ್ಕ ಹೇಗೆ ಬರುತ್ತೆ ಅಂದರೆ, ಅಡುಗೆ ಶುರು ಮಾಡಿದ ಲೆಕ್ಕಕ್ಕೆ ಬರೋದಿಲ್ಲ, ಕೊನೆ ಅಡುಗೆ ಮಾಡ್ತಾರಲ್ಲ ಅದಾದಮೇಲೆ 3 ತಾಸು ಆಗಬಾರ್ದು ಅಂತ ಹೇಳ್ತಾರೆ. ಲಾಸ್ಟ್ ಐಟಮ್ ಇರುತ್ತಲ್ಲ ಅದಾದಮೇಲೆ 3 ತಾಸು ಆಗಬಾರ್ದು, ಅದರಿಂದ ಪ್ರಾಬ್ಲಮ್ಮೇ ಇಲ್ಲ. ಅದಕ್ಕೆ ಅನ್ನ ಮೊದಲು ಮಾಡಿ ಕೊಡೋದಿಲ್ಲ ಅವರು, ಕೊನೆಯೇ ಮಾಡ್ತಾರೆ. ಅನ್ನ ಫಸ್ಟ್ ಯಾವ ಅಡುಗೆವನ್ನು ಕೂಡ ಅನ್ನಕ್ಕಿಡಲಕ್ಕೆ ಹೋಗೋದಿಲ್ಲ ಫಸ್ಟ್, ಯಾಕೆ ಕೊನೆ ಹೊತ್ತಿ ಬೇಕಲ್ಲ ಅಂತ ಹೇಳಿ ಮೊದಲೆಲ್ಲ ಬೇರೆ ಕೆಲಸ ನಿಧಾನ ಮಾಡೋದನ್ನು ಮಾಡ್ತಾ ಹೋಗ್ತಾರೆ. ಲಿಂಕ್ ತಪ್ಪಲಿಲ್ಲ. ಆಗ ಯಾಕೆ ಅಪ್ಲೈ ಮಾಡಿದ್ರು ಅಂದರೆ ಬಿಸಿ ವಾತಾವರಣದಲ್ಲೇ ಕಂಟಿನ್ಯೂ ಆಗ್ತಾ ಇರ್ತದೆ ಇಷ್ಟು ಕೂಡ. ಆ ಪ್ರೋಸೆಸ್ ಹಾಗೆ ಕಂಟಿನ್ಯೂ ಆಗ್ತಿರೋದ್ರಿಂದ ಅದಿನ್ನು ಕೆಡೋ ಚಾನ್ಸಸ್ ಇಲ್ಲ. ಯಾವಾಗ ಅಡುಗೆ ಸ್ಟಾಪ್ ಮಾಡ್ತಾರಲ್ಲ ಅಲ್ಲಿಗೆ ಅದು ಶುರುವಾಗುತ್ತೆ, 6 ಲಕ್ಷ ಶುರುವಾಗುತ್ತೆ. ಬಿಸಿ ಪದಾರ್ಥ ಇಟ್ಕೊಂಡು ಕೂತ್ಕೊಂಡ್ರೆ ಯಾವ ಕ್ರಿಮಿ ಹತ್ರ ಬರೋಕ್ಕಾಗೋದಿಲ್ಲ. ಆರಿದ್ದಿಟ್ಬಿಡಿ, ನೊಣ ಕೂತಿರುತ್ತೆ, ಎಲ್ಲ ಶುರುವಾಗುತ್ತೆ. ನೊಣ ಇರುವೆ ಎಲ್ಲ ಮುತ್ತೋದು ಆರಿದ ಅಡಿಗೆಗೆ ಹೊರತು ಬಿಸಿ ಅಡಿಗೆಗೆ ಅಲ್ಲ. ಇದನ್ನು ಯೋಚನೆ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಭಗವದ್ಗೀತೆ ಎಷ್ಟು ಮುಖ್ಯವಾದ ಶಾಸ್ತ್ರ ಅಂತ ಹೇಳೋದಕ್ಕೆ ಸಾಕ್ಷಿ. ಯಾತಯಾಮಂ ಗತ ರಸಂ, ರಸಹೀನವಾಗಬಾರ್ದು. ಅಂದರೆ ಮಾಡಿ ಯಾವ ವಸ್ತುವಿಗೆ ಯಾವ ರಸ ಇರಬೇಕು ಅಂತಿದೆಯೋ ಅದಿದ್ರೆ ಮಾತ್ರ ಗ್ರಾಹ್ಯ. ಆ ರಸ ಹೊರಟೋಗ್ಬಿಟ್ಟಿದ್ರೆ ಅದು ಉಪಯೋಗ ಇಲ್ಲ. ಗತರಸಂ ಅಂದರೆ ರಸ ಶಬ್ದಕ್ಕೆ ಇನ್ನೊಂದು ಅರ್ಥ ಉಂಟು, ಸಾರ ಅಂಥೇಳಿ. ರಸ ಸಾರ ಆದ ಡಿಕ್ಷನರಿ ಕೊಟ್ ಮಾಡ್ತಾರೆ. ಸತ್ವಹೀನವಾಗಿರಬಾರ್ದು ಅದು. ಒಂದು ಟೇಸ್ಟ್ ಟೆಸ್ಟ್ ಅಂತಾರಲ್ಲ ಆ ಥರ, ಈ ಹೈಬ್ರಿಡ್ ಕ್ವಾಲಿಟಿ ಬರುತ್ತೆ ನೋಡಿ, ಸರ ಸತ್ವ ಇರೋದಿಲ್ಲ ಅದರೊಳಗೆ. ಕೆಲವು ಹಣ್ಣುಗಳು ಹೊಸ್ದಾಗಿ ಬರುತ್ತೆ ಹೈಬ್ರಿಡ್ ಬಂದ ಮೇಲೆ, ಈ ಬೋರೆ ಹಣ್ಣು ಗಿರಿ ಹಣ್ಣೆಲ್ಲ ಬರುತ್ತೆ, ಎಲ್ಸಿ ಹಣ್ಣು ಅಂತ ಕರೀತಾರಲ್ಲ, ನೋಡಿ ಕೃಷಿ ಸ್ವಲ್ಪ ನಿಂಬೆಹಣ್ಣೆದ್ದಾಗಿರುತ್ತೆ ಕೆಲವು ಸಲ. ತಿಂದ್ರೆ ಟೋಟಲಿ ಅಬ್ಸಲ್ಯೂಟ್ಲಿ ಅದು ಟೇಸ್ಟ್ಲೆಸ್. ಯಾಕೆಂದ್ರೆ ಸಾರ ಇಲ್ಲ ಅದರೊಳಗೆ. ಮತ್ತು ಸಾರ ಅಂದ್ರೆ ಏನು ಡಿಫೈನ್ ಮಾಡಬೇಕು ಅಂದರೆ ಯಾವ ಹಣ್ಣಿಗೆ ಯಾವ ರುಚಿ ಅಂತ ಇರಬೇಕೋ ಆ ರುಚಿ ಇದ್ರೆ ಅದಕ್ಕೆ ಸಾರ ಅಂತ ಕರೀತಾರೆ. ನಿಂಬೆ ಹಣ್ಣು ಸಿಹಿ ಇರಬಾರ್ದು, ಮಾವಿನಣ್ಣು ಹುಳಿ ಇರಬಾರ್ದು. ಇದು ಹುಳಿ ಆದರೂ ಸಿಹಿ ಇದ್ದು ಬಿಟ್ಟರೆ ಗೋವಿಂದ, ಇದು ನಿಂಬೆ ಹಣ್ಣು ಅಲ್ಲ ಅದು ಮಾವಿನಣ್ಣು ಅಲ್ಲ. ಅದೇ ರೀತಿ ಯಾವ ಅಡುಗೆ ಯಾವ ರುಚಿ ಇರಬೇಕು ಆ ರುಚಿ ಇದ್ದರೆ ಅದು ಸಾರ. ರುಚಿ ಚೇಂಜ್ ಆಗಿಬಿಟ್ರೆ ಅದು ಗತ ಸಾರ. ಪೂತಿ ಪೂತಿ ದುರ್ವಾಸನೆ ಬರೋದಾಗಬಾರದು ಅಂತ ಹೇಳ್ತಾರೆ. ಎರಡು ಅರ್ಥ, ಮೂಲಂಗಿ ಗಿಲಂಗಿ ಅಲ್ಲೇ ದುರ್ವಾಸನೆ ಬರುತ್ತೆ. ಫ್ರೆಶ್ ಆಗಿದ್ದಾಗಲೇ ಫ್ರೆಶ್ ದುರ್ವಾಸನೆ ಬರುತ್ತೆ ಹೊರತು ಅದೇನು ಇದಾಗೋದಿಲ್ಲ. ಎಷ್ಟು ಫ್ರೆಶ್ ಅಂದರೂ ದುರ್ವಾಸನೆ ತಪ್ಪಿದ್ದಲ್ಲ. ಆದರೆ ಕೆಲವು ಪದಾರ್ಥ ಆಮೇಲೆ ಹಳಸಿ ವಾಸನೆ ಬರಲು ಶುರುವಾಗುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹಳಸಿ ವಾಸನೆ ಬರೋದು ಬೇರೆ, ಅದು ದುರ್ಗಂಧ, ಹಳಸಿನ ತಿನ್ನಬಾರದು. ವಸ್ತು ಬೈ ನೇಚರ್ ಹಳಸಿ ವಾಸನೆ ಬರುತ್ತೆ, ಅದನ್ನು ತಿನ್ನಬಾರದು. ದುರ್ವಾಸನೆ ಯಾವುದಕ್ಕಿರುತ್ತೋ ಅಂತ ಆಹಾರವೆಲ್ಲ ತ್ಯಾಜ್ಯ. ನಮಗೆ ಯಾರು ಕೇಳು ಗೀತೆಯಲ್ಲಿ ಮೂಲಂಗಿ ತಿನ್ನಬಾರ್ದು ಅಂತ ಹೇಳಿದೆ ಏನ್ರಿ ಅಂತ ಯಾರಾದ್ರು ಕೇಳಿದರೆ, ಪರಮಾತ್ಮ ಜನರಲೈಸ್ ಮಾಡಿಬಿಟ್ಟಿದ್ದಾನೆ. ಜನರಲೈಸ್ ಮಾಡಿದ್ದಾನೆ, ಆದ್ದರಿಂದ ಆ ಟೆಸ್ಟ್ ಪ್ರಕಾರ ಯಾವ್ಯಾವುದಕ್ಕಂತ ಡಿಫೆಕ್ಟ್ ಉಂಟು ಅದನ್ನೆಲ್ಲ ಬಿಟ್ಟುಬಿಡಿ ಅಂತ ಅರ್ಥ. ಪೂತಿ ಪರ್ಯುಷಿತಂಚಯತ್, ಪರ್ಯುಷಿತಮ್ಮ ಹಳಸಿದ್ದು ಅಂತ ಅರ್ಥ. ಯಾತಾಯಾಮನೂ ಹಳಸಿದ್ದೆ, ಪರ್ಯುಷಿತಮ್ಮ ಹಳಸಿದ್ದೆ. ಆಚಾರ ವ್ಯತ್ಯಾಸ ತೋರಿಸ್ತಾರೆ. ಯಾತಾಯಾಮ ಅಂದರೆ ಅಡಿಗೆ ಮಾಡಿ ಮೂರು ತಾಸು ಆದಿದ್ದು. ಪರ್ಯುಷಿತಮ್ ಅಂದರೆ ದಿರಾಂತರಿತ ಪಾಕಂ ಅಂತ ಕರೀತಾರೆ. ನೆಕ್ಸ್ಟ್ ಡೇ ತೊಗೊಂಡ್ರೆ ಪರ್ಯುಷಿತ ಅಂತ ಹೇಳಿ. ನೆಕ್ಸ್ಟ್ ಯಾಮ ಆದರೆ ಯಾತಾಯಾಮ, ನೆಕ್ಸ್ಟ್ ಡೇ ಆದರೆ ತಂಗಳು ಅಂತಾರಲ್ಲ ಅದು. ತಂಗಳು ಅಂದರೆ ಆ ರೀತಿ. ಇವತ್ತು ತಂಗಳು ಅಂತ ಕರಿಬೇಕಾದ್ರೆ ವಾಸನೆ ಬರೋವರೆಗೂ ತಂಗಳಲ್ಲ ಅಂತ ಕೆಲವರು ಕಾನ್ಸೆಪ್ಟು. ಹಾಗಲ್ಲ, ನೆಕ್ಸ್ಟ್ ಡೇ ಅಂದರೆ ವಾಸನೆ ಇದೆ ಅಂತಲೇ ಅರ್ಥ. ನಾ ತೀರಾ ಮೂಗಿಟ್ಟು ನೋಡೋದಕ್ಕೆ ಹೋಗಬೇಕಾಗಿಲ್ಲ. ಅದಾಗಿ ಬಂದರೂ ಅಷ್ಟೇ, ಬರದೆ ಹೋದರೂ ಅಷ್ಟೇ. ಅದು ಆಹಾರ ಅಂಥದ್ದು ಹಳಸಲು ತಂಗಳು ಎಲ್ಲ ಯಾರಿಗೆ ಪ್ರಿಯ? ತಾಮಸರಿಗೆ ಪ್ರಿಯ ಅಂತ ಕರೀತಾರೆ. ಅದನ್ನು ಬಿಸಾಕಿ ನೋಡಿಬೇಕಾದ್ರೆ ಮನುಷ್ಯ ತಿನ್ನಕ್ಕೆ ಬಿಸಾಕಿ ಬಿಡ್ತಾನೆ, ಪ್ರಾಣಿಗಳು ತಿನ್ನಕ್ಕೆ ಬರುತ್ತೆ ಇಮಿಡಿಯೇಟ್ ಆಗಿ. ಇನ್ನು ಬಿಸಾಕಿದ್ರೆ ತಿನ್ನಕ್ಕೆ ಬರೋದು, ಕೊಡ್ತಿದ್ದು ಇವನು ಬಿಸಾಕಿದ ಅದು ತಿನ್ನಕ್ಕೆ ಅಂತ ಬಂತು. ಅಂದರೆ ಪ್ರಾಣಿ ತಿನ್ನ ಆಹಾರ, ಮನುಷ್ಯ ತಿನ್ನ ಆಹಾರ ಅಲ್ಲ ಅಂತ ಅರ್ಥ. ಮನುಷ್ಯ ತಿನ್ನ ಆಹಾರವಾಗಿದ್ದರೆ ಇನ್ನು ಬಿಸಾಕೋ ಪ್ರಶ್ನೆ ಬರಲಿಲ್ಲ. ಅಂಥದ್ದು ನಿಮ್ಮನ್ನು ತಿಂತಾರೆ, ಇವನು ಪ್ರಾಣಿ ಇದ್ದಾಗ ಲೆಕ್ಕ. ಅವನು ತಾಮಸ ಅಂತ ತಾತ್ಪರ್ಯ. ಪೂತಿ ಪರಿಶಿತಂಚ ಯತ್, ಎತ್ತಮದು ನಿಯಮ ಹೇಳ್ತಾ ಇದೆ. ಯತ್ ಯಾತಯಾಮಂ ಯತ್ ಗತರಸಂ ಯದ್ಯತ್ ಯಾತರಾಮಂ ಯದ್ಯತ್ ಗತರಸಂ ಯದ್ಯತ್ ಪೂತಿ ಯದ್ಯತ್ ಪರಿಶಿತಂ. ನೀ ಜನರಲೈಸೇಷನ್ ಅದು ಬಂದು ಯಾವ್ಯಾವ್ದು ಹೀಗಿದೆಯೋ ಅದೆಲ್ಲ ಬಿಟ್ಟುಬಿಡಿ ಅಂತ. ಒಂದಲ್ಲ ಎಲ್ಲವೂ ಸೇರಿದ್ದು. ಉಚ್ಛಿಷ್ಟಂ ಎಂಜಲು, ಎಂಜಲು ಅಂಬುದಕ್ಕೆ ಎರಡರ್ಥ. ತಾನು ತಿಂದು ಬಿಟ್ಟಿದ್ದು ಎಂಜಲು, ಇನ್ನೊಬ್ರು ತಿಂದು ಬಿಡೋದು ಎಂಜಲು. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಇನ್ನೊಬ್ರು ತಿಂದರೆ ಎಂಜಲು ಅಂತಲೇ ಗೊತ್ತಿಲ್ಲ. ಪಾಪ, ತಾವು ತಿಂದು ಬಿಟ್ಟರೆ ಎಂಜಲು ಹೇಗಾಗುತ್ತೆ? ಶಾಸ್ತ್ರ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಕೇಳಿದರೆ, ನೀರು ಕುಡಿತಾರೆ ಅಂತ ತಿಳ್ಕೊಳ್ಳಿ. ಊಟಕ್ಕೂ ಕೂಡ ನೀರು ಕುಡಿತಾರೆ. ಆ ನೀರು ಕುಡಿದಾಗ ಯಾವ ರೀತಿ ನೀರು ಕುಡಿಬೇಕು? ಕಚ್ಚಿ ಕುಡಿಬಾರ್ದು ಫಸ್ಟು, ಕಚ್ಚಿ ಕುಡಿಬಾರ್ದು. ಕಚ್ಚಿ ಕುಡಿಬಾರ್ದು, ಎಡಗೈಲಿ ಕುಡಿಬಾರ್ದು. ಬಲಗೈಯಲ್ಲೇ ಕುಡಿಬೇಕು, ಕಚ್ಚಿ ಕುಡಿಬೇಕು. ಬಲಗೈಲಿ ಯಾಕೆ ಕುಡಿಯಲಿಕ್ಕೆ ಬರುತ್ತೆ ಅಂತ ಈಗ ಬಿಟ್ಟಕ್ಕೆ ಹೋಗಬಾರ್ದು. ಎಡಗೈಯಿಂದ ತೊಗೊಂಡು ಬಲಗೈ ಮೇಲೆ ಇಟ್ಕೊಂಡು ಕುಡಿಬೇಕು ಅಂತ ಶಾಸ್ತ್ರ. ಆಮೇಲೆ ಕಚ್ಚಿ ಕುಡಿಬಾರ್ದು. ಮತ್ತೆ ಹೇಳ್ತಾರೆ, ಒಂದು ಲೋಟದಲ್ಲಿ ನೀರಿರುತ್ತೆ, ಕುಡಿತಾನೆ, ನೀರು ಉಳಿಸ್ಬಾರ್ದು ಅದರೊಳಗೆ. ಉಳಿಸಿದ್ರೆ ಅವನೇಂಜಲಿದ್ದ ಲೆಕ್ಕ ಅದು, ಅವನೇಂಜಲು ಅಂತ ಅವನೇ ಕುಡಿಯಕ್ಕೆ ಬರೋದಿಲ್ಲ ಅಂತ. ಬಟ್ ಉಳಿದವರಲ್ಲ, ಅವನೇ ಕುಡಿಯಲಿಕ್ಕೆ ಬರೋದಿಲ್ಲ. ಆ ಅಷ್ಟರ ಮಟ್ಟಿಗೆ ತುತ್ತು ತಿಂತ ಅರ್ಧ ತಿಂದ ಅರ್ಧ ಕೆಳಗೆ ಹಾಕೋಬಾರ್ದು. ತುತ್ತನ್ನು ಬಾಯಲ್ಲಿ ಇಟ್ಕೋತಾನಲ್ಲ, ಪೂರ್ತಿ ತಿಂದಿರಬೇಕು. ಅರ್ಧ ಕೆಳಗೆ ಬಿಡಿಸ ತಿಂದುಬಿಟ್ರೆ ಇದಿಷ್ಟು ಎಂಜಲಿದ್ದಾಗ ಲೆಕ್ಕ. ಯಾಕೆ? ಮೊದಲೇ ಹೇಳಿದ್ದೇನೆ, ಪ್ರತಿಯೊಂದು ತುತ್ತು ದೇವತೆಗಳ ಆಹಾರವಾದ್ದರಿಂದ ಅದು ಎಂಜಲ. ಬಿಟ್ಟುಬಿಡಿ, ಜನ ತಗೊಳ್ಳೋದೇ ಇಲ್ಲ. ತಗೊಳ್ಳ ಅದೇ ಜಾಗದಲ್ಲಿ ತಗೋತಾರೆ, ತಪ್ಪು ಆ ಜಾಗದಲ್ಲಿ ತಗೊಳ್ಬಾರ್ದು. ತೀರ್ಥರು ಆಚಾರ್ಯರ ತಮ್ಮಂದಿರು ಸನ್ಯಾಸ ಪದ್ಧತಿ ಅಂತ ಗ್ರಂಥ, ಅದರಲ್ಲಿ ಬರೀತಾರೆ. ಪ್ರಾಣಾವತಿ ತಗೋಬೇಕಾದ್ರೆ ಮಧ್ಯದಿಂದ ಪೂರ್ವಾದಿ ನಾಲ್ಕು ದಿಕ್ಕುಗಳಿಂದ ಕ್ರಮವಾಗಿ ಬೇರೆ ತಗೋಬೇಕಾದ್ರೆ ಇಲ್ಲಿ ಎಂಜಲಾಗುತ್ತೆ. ದೇವತೆಗಳು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ವ್ಯಾಲಿಡ್, ಎಂಜಲಾಗಬಾರದು. ಇನ್ನು ತಿಂದಿದ್ದನ್ನು ಬಿಡಬಾರದು. ಇವೆಲ್ಲ ನಿಯಮಗಳು ಹೇಳ್ತಾ ಹೋಗ್ತಾರೆ. ಅಂದರೆ ಉಚ್ಛಿಷ್ಟ ಎರಡು ವಿಧ, ತನ್ನ ಉಚ್ಛಿಷ್ಟ, ಇನ್ನೊಬ್ಬರು ಉಚ್ಛಿಷ್ಟ. ಕೆಲವು ಅರ್ಧ ತಿಂತಾರೆ, ಆಮೇಲೆ ತಿಂತಿರೋದು ಬಿಟ್ಟು ಮತ್ತೆ ತಿನ್ಬೋದು ಆಮೇಲೆ ಬಂದು. ಅದಕ್ಕೆ ನಮ್ಮಲ್ಲಿ ಎದ್ದ ಅಂತ ಹೇಳಿದ್ರೆ ಕತೆ ಮುಗೀತು. ಊಟ ಬಿಟ್ಟು ಎದ್ದನಲ್ಲ, ಉತ್ತರಾಪೋಷಣ ತೊಗೊಂಡ ಅಂದರೆ ಅದು ಅವನು ತಿನ್ನಕ್ಕೆ ಬರೋದಿಲ್ಲ. ಮತ್ತೆ ಕ್ಲೋಸಲ್ಲಿ ಇನ್ನೊಬ್ರು ತಿನ್ನಕ್ಕೆ ಬರೋದಿಲ್ಲ ಅಲ್ಲ, ಅವನು ಕೂಡ ತಿನ್ನಕ್ಕೆ ಬರೋದಿಲ್ಲ, ಫುಲ್ ಸ್ಟಾಪ್. ಅದು ಎಷ್ಟು ನಮ್ಮಲ್ಲಿ ಪರಿಕಲ್ಪನೆ ಇದೆ ಅಂತ ಕೇಳಿದರೆ, ಊಟ ಕೂತರ ಮಧ್ಯೆ ಎದ್ದು ಹೋಗಾಗಿಲ್ಲ. ಊಟ ಕೂತರ ಮಧ್ಯೆ ಇವ್ರು ಎದ್ದು ಹೋಗಂದ್ರೆ ಹೋಗೋದಿಲ್ಲ, ಆ ವಿಚಾರ ಬೇರೆ. ಶಾಸ್ತ್ರ ಪ್ರಕಾರ ಎದ್ದು ಹೋಗಬಾರ್ದು ಊಟಕ್ಕೆ ಕೂತವ್ರು. ಹೆಂಗೆ ಎಲ್ಲಿ ಎಲ್ಲಿ ಹೇಳ್ಕೊಂಡ್ಬಿಡ್ತಾರೆ, ಇನ್ನೊಬ್ರು ತಿಂತಾರೋ ಅಂತ ಭಯ ಇರ್ತದೆ. ಪಾಪ, ಎದ್ದು ಹೋಗೋದಿಲ್ಲ. ಶಾಸ್ತ್ರ ಎದ್ದು ಹೋಗಬಾರ್ದು, ಯಜ್ಞ ಅದು. ಯಜ್ಞವನ್ನು ಮಧ್ಯೆ ಬಿಟ್ಟು ಹೋಗಬಾರ್ದು. ಆದ್ದರಿಂದ ಯಜ್ಞವನ್ನು ಪೂರೈಸಿ ಹೋಗಬೇಕು. ಆಪೋಷಣ ತಗೋತಾನೆ, ಯಜ್ಞ ಸ್ಟಾರ್ಟ್ ಆಯಿತು. ಕೊನೆಗೆ ಆಪೋಷಣ ತಗೋತಾನೆ, ಯಜ್ಞ ಸಮಾಪ್ತಿ ಆಯಿತು. ಅದಕ್ಕಿಂತ ಮುಂಚೆ ತಗೊಳ್ಳಾಗಿಲ್ಲ, ತಗೊಂಡ್ಮೇಲೆ ಕಂಟಿನ್ಯೂ ಮಾಡಿ. ಹಾಗೆ ಈ ಎಂಜಲೇ ಜನಕ್ಕೆ ಗೊತ್ತಿಲ್ಲ. ಇನ್ನು ಉಚ್ಛಿಷ್ಟ ಬಂದು ಇನ್ನೊಬ್ಬರ ಎಂಜಲು ಎಂಬುದು ಭಯಂಕರ ಉಚ್ಛಿಷ್ಟ. ಇನ್ನೊಬ್ಬರ ಎಂಜಲು ಉಚ್ಛಿಷ್ಟ, ಅದನ್ನೆಂದೂ ತಿನ್ನಬಾರದು. ಇವತ್ತು ತಿಂತಿರೋ ಜನ 99 ಪಾಲು ಜನ ತಿಂಬೋದು ಉಚ್ಚಿಷ್ಟನೇ. ಹೋಟ್ಲಲ್ಲಿ ಮಡಿ ಮಡಿಯಿಂದ ಕೊಡ್ತಾರೆ ಅವನಿಗೆ ಪಾಪ. ಬರೀ ಉಚ್ಚಿಷ್ಟ ಅಲ್ಲ, ಎಷ್ಟೆಂದು ಉಚ್ಚಿಷ್ಟ ಅನ್ನೋ ದೇವರಿಗೆ ಗೊತ್ತು, ಎಂದಿನ ಉಚ್ಚಿಷ್ಟ ಅನ್ನೋ ದೇವರಿಗೆ ಗೊತ್ತು. ಅಂದರೆ ಅಷ್ಟರ ಮಟ್ಟಿಗೆ ಹಳೇದಾಗಿರುತ್ತೆ. ತಿಂದರೆ ಇನ್ನೇನಾಗಬೇಕು ಮನುಷ್ಯ ಅಂತ ಹೇಳಿ ಕೇಳ್ತಾರೆ. ಇವತ್ತು ಕ್ರಿಮಿಗಳು ಕಣ್ಣಿಗೆ ಕಾಣ, ಕ್ರಿಮಿ ಇದ್ದರೆ ವಾಸಿ, ಇರುವೆ ಕಣ್ಣಿಗೆ ಕಾಣುತ್ತೆ, ಇರುವೆ ಕಣ್ಣಿಗೆ ಕಾಣುತ್ತೆ, ಈ ನೊಣ ಕಣ್ಣಿಗೆ ಕಾಣುತ್ತೆ, ಸೂಕ್ಷ್ಮಾಣ ಕಣ್ಣಿಗೆ ಕಾಣುತ್ತೆ, ನಿಮಗೆ ಸಾಧ್ಯನೇ ಇಲ್ಲ. ನೋಡಿದ್ರೆ ಶುದ್ಧ ಕಂಡ ಕಾಣುತ್ತೆ. ಈ ಕಾಲರ ರೋಗ ಇಲ್ಲದೆ ಯಾರಿಗೂ ಬರ್ತಾನೆ ಇರಲಿಲ್ಲ. ನೀರು ಕುಡಿತಾನೆ, ಬರೀ ಅಣುಗಳೇ, ಅವ್ನು ಗೊತ್ತಾಗಲ್ಲ. ರೋಗ ಬಂದಾಗಲೇ ಗೊತ್ತಾಗಬೇಕಷ್ಟೆ. ಸೂಕ್ಷ್ಮ ಅಣುಗಳಿರೋದ್ರಿಂದಾಗೇನೆ ಉಚ್ಚಿಷ್ಟವನ್ನು ತಿನ್ನಕ್ಕೆ ಹೋಗಬೇಡಿ. ಇವತ್ತಂತೂ ಚಿತ್ರವಿಚಿತ್ರ ರೋಗ ಬರತಕ್ಕಂಥ ಕಾಲ ಇದು. ಅಂಥ ಕಾಲದೊಳಗೆ ಮನುಷ್ಯ ಎಷ್ಟು ಎಚ್ಚರಿ ವಹಿಸಿ, ಬೇರೆ ವರ್ಷ ಯುಗಗಳಿಗಿಂತ ಈ ಕಾಲದೊಳಗೆ ಹೆಚ್ಚು ಎಚ್ಚರಿಕೆಯಿಂದ ಆಹಾರ ಸ್ವೀಕಾರ ಮಾಡಬೇಕು. ಹೆಸರು ಕೇಳಲಿಕ್ಕೆ ಹೊಸ ಹೊಸ ರೋಗಗಳ ಹೆಸರು ಕೇಳ್ತಾ ಇದ್ದೇವೆ ನಾವು. ಆದ್ದರಿಂದ ಉಚ್ಚಿಷ್ಟಮಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ನಮ್ಮ ಇದರ ಭಾರಿ ಬುದ್ಧಿವಂತಿರ್ತಾರೆ. ಹೋಟೆಲಿಗೆ ಹೋಗೋದು, ನಮ್ಮ ನೀರೇ ಒಯ್ಯೋದು, ತೊಳ್ಕೊಂಡು ಯಾಕೆ ತಿನ್ನಬಾರದು, ಈ ಥರ ಬುದ್ಧಿ ಉಪಯೋಗ ಜನಗಳು ಸಿಗ್ತಾರೆ ಪಾಪ. ಅಂಥದ್ದು ಮಾಡೋರು ಸಿಗ್ತಾರೆ, ಕೆಲವರೆಲ್ಲ ಭಾರಿ ಮಡಿ ಅಂತ ಹೇಳಿಬಿಟ್ಟು. ಅವೆಲ್ಲ ಶಾಸ್ತ್ರ ಒಪ್ಪೋದಿಲ್ಲ, ಬಹಳ ಶುದ್ಧವಾಗಿಯೇ ತಿನ್ನಬೇಕು. ಇದೆಲ್ಲ ಯಾವುದಕ್ಕೂ ಹೇಳಲಿಲ್ಲ, ಬೂಟಾಟಿಕೆ ಹೇಳಲಿಲ್ಲ, ಪ್ರದರ್ಶನಕ್ಕೆ ಹೇಳಲಿಲ್ಲ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆಯುಷ್ಯದ ದೃಷ್ಟಿಯಿಂದ ಅಷ್ಟೇ ಹೇಳಿದ್ದು. ಒಬ್ಬೊಬ್ಬರಿಗೆ ಹೇಳಿದ್ದಲ್ಲ ಮತ್ತೆ ಇದನ್ನ, ಬ್ರಾಹ್ಮಣರು ತಿನ್ನಬೇಡಿ, ಅವರು ತಿನ್ನು, ಇರು ತಿನ್ನು ಅಂತ ಹೇಳಬೇಡ. ಭಗವಂತ ಹೇಳ್ತಾನೆ ಯಾರೂ ಎಂಜಲು ತಿನ್ನಬಾರದು ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಉಂಟು, ಯಾರು ಬಡಿಸಿರ್ತಾರಲ್ಲ, ಉಳಿಸಿರ್ತಾರಲ್ಲ, ಯಾರು ತಿಂತಾರೆ ಕೊಟ್ಬಿಡಿ ಭಿಕ್ಷದವರಿಗೆ ಅಂತ ಹೇಳ್ತಾರೆ. ಶಾಸ್ತ್ರ ಒಪ್ಪೋದಿಲ್ಲ ಅದನ್ನ. ತಾರೆ ಯಾವುದನ್ನು ತಿನ್ನಬಾರದು, ಮತ್ತೊಬ್ಬರಿಗೆ ಅದನ್ನು ಕೊಡಬಾರದು ಕೂಡ. ವೇದವ್ಯಾಸರ ಮಾತಿದ್ದು ಒಂದು, ಆತ್ಮನ ಪ್ರತಿಕೂಲಾನಿ ಪರೇಶಾಮ್ನ ಸಮಾಚಾರಿ. ನಮಗೆ ಯಾವುದನ್ನು ಬೇಡ ಅಂತ ಶಾಸ್ತ್ರ ಹೇಳಿದೆಯೋ ಅದು ಮತ್ತೊಬ್ಬರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಡಬಲ್ ಪಾಪ ಮಾಡಿದಾಗುತ್ತೆ. ಇನ್ನೊಬ್ಬರಿಗೆ ತಾನೇ ತಿನ್ನಬಾರದು ಅಂತ ಹೇಳಿದ ಮೇಲೆ ಇನ್ನೊಬ್ಬರಿಗೆ ಕೊಡಕ್ಕೆ ಹೇಗೆ ಬರುತ್ತೆ? ಮತ್ತೆ ಯಾರು ಹಳಸಿರುತ್ತೆ ಚೆಲ್ಲಕ್ಕೆ ಹೋಗ್ತಾರೆ, ಭಿಕ್ಷದವನು ಬರ್ತಾನೆ, ನಾನು ಕುಡಿತಾಯಿ ಅಂತ ಕೇಳ್ತಾನೆ. ನಾನು ಕೊಡೋದಿಲ್ಲ ಅಂತ ಹೇಳಿದ್ವಿ, ನೀನು ಕೊಡೋದಿಲ್ಲ, ಯಾಕೆ ನಾನೇ ಬಿಸಾಕ್ತಿದ್ದೇನೆ, ಕೊಡೋದಿಲ್ಲ. ನಮಗೆ ಆಶ್ಚರ್ಯ, ನಾವು ಕೊಡೋದೇ ಬಿಸಾಕೋದನ್ನ. ಒಳ್ಳೆ ಕೊಟ್ಟ ಅಭ್ಯಾಸನೇ ಇಲ್ಲ ಮನುಷ್ಯನಿಗೆ. ಬಿಸಾಕೋದ್ರೆ ಯಾಕೆ ಬಿಸಾಕಬೇಕು ಅಂತ ಕೊಡ್ತಾರೆ ಅಷ್ಟೇನೆ, ತಪ್ಪದು. ಶಾಸ್ತ್ರ ಹೇಳುತ್ತದೆ ಇನ್ನೊಬ್ಬರಿಗೆ ಕೊಡೋದು ಒಂದು ವ್ರತ, ಆದ್ರಿಂದಾಗಿನೆ ಅದು ಒಳ್ಳೇದೇ ಕೊಡಬೇಕು, ಕೆಟ್ಟದ್ದು ಕೊಡಬಾರದು. ಕೆಟ್ಟದ್ದು ಕೊಡ, ಅಯ್ಯ ನೀವು ಕೊಡಕ್ಕೆ ಸಾಧ್ಯ ಇಲ್ಲ ಅಯ್ಯ, ಕೆಟ್ಟೋಗಿದೆ ಅಂತ ಹೇಳಬೇಕಾದ್ರೆ. ನಾವು ನೀರು ಕುಡಿಯಲಿಕ್ಕೆ ಸಾಧ್ಯ ಇಲ್ಲ, ಅದು ಇನ್ನೊಬ್ರಿಗೆ ಕೊಡಕ್ಕೆ ಬರೋದಿಲ್ಲ. ಮತ್ತೆ ಕುಡಿದ್ರೆ ನನಗೆ ರೋಗ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಇದ್ರೆ ಇನ್ನೊಬ್ರು ರೋಗ ಬರಲಿ ಅಂತ ಕೊಡಬೇಕಾಗಿದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಭಗವದ್ಗೀತೆಯ ಮಾತುಗಳೆಲ್ಲ ಒಂದು ಜಾತಿಗೆ, ಒಂದು ಕೋಮಿಗೆ, ಒಂದು ವರ್ಗಕ್ಕೆ ಹೇಳಿದ್ದಲ್ಲ. ಯಾರೂ ಯಾರ ಎಂಜಲನ್ನು ತಿನ್ನಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಯಾರೂ ಯಾರ ಎಂಜಲನ್ನು ತಿನ್ನಬಾರದು, ಯಾರೂ ಕೂಡ ಸುಖವಾಗಿ ಬದುಕಬೇಕಾದ್ರಿಂದ. ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಇದರಿಂದ ಪ್ರತಿಯೊಂದರಿಂದ ಒಂದು ಕಥೆಗಳು ಉಂಟು. ಇದರಿಂದ ಹೇಳೋದಕ್ಕೆ ಹೋಗಿಬಿಟ್ರೆ ಭಗವದ್ಗೀತೆ ಈ ಶ್ಲೋಕಗಳೇ ಮುಗಿಯೋದಿಲ್ಲ. ಪ್ರತಿಯೊಂದರಿಂದ ಒಂದು ಕಥೆ ಇದೆ. ಅಂತ ವಿಚಿತ್ರ, ಒಂದೊಂದು ತಪ್ಪು ಮಾಡಿದ್ರೆ ಏನೇ ಒಂದು ಶಿಕ್ಷೆ ಕೊಟ್ಟ ಕಥೆ ಉಂಟು. ಒಂದೊಂದೇ ತಪ್ಪು ಮಾಡಿದವರಿಗೆ ವಿಚಿತ್ರ ಶಿಕ್ಷೆ ಕಥೆ ಉಂಟು. ಒಂದು ದೃಷ್ಟಾಂತ ಹೇಳ್ತೇನೆ ಕೇಳಿ. ಮಹಾಭಾರತ ಹಿಂದೂ ಹೇಳಿದ ಜ್ಞಾಪಕ ಇರಬಹುದು. ಒಬ್ಬ ಉತ್ತಂಕ ಅಂತ ಒಬ್ಬ ದೊಡ್ಡ ಜ್ಞಾನಿಯವನು, ಒಳ್ಳೆಯವರ ಹತ್ರ ಓದ್ತಾನೆ, ಒಳ್ಳೆ ಗುರುಗಳ ಶಿಷ್ಯ ಓದ್ತಾನೆ. ಗುರುದಕ್ಷಿಣೆ ಏನು ಕೊಡಬೇಕು ಗುರುಗಳೇ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನನಗೇನು ಬೇಕಾಗಿಲ್ಲಪ್ಪ, ನೀನು ಓದಿದ್ದೆಯಲ್ಲ ಭಾರಿ ಸಂತೋಷ ಸಾಕು ಅಂದ್ಬಿಡ್ತಾರೆ. ಎಂಥ ಕಾಲ ಇದ್ದ ಕಾಲ ಅದು ಒಂದು. ಇವತ್ತು ಫೀಸ್ ಕೊಟ್ಟೆ ಅಡ್ಮಿಷನ್ನು, ಅವತ್ತಾಗಲ್ಲ, ಓದು ಮುಗಿದ ಮೇಲೆ ಫೀಸು, ಇದು ಸ್ವಾರಸ್ಯ. ಇವತ್ತು ಓದೋ ಬಿಡು, ಫೀಸ್ ಅಂತೂ ಕೊಡುವಂತ ಇವತ್ತಿನ ಕಾಲ. ಅವತ್ತಾಗಲ್ಲ, ಓದಬೇಕು, ಒಂದು ವಿದ್ಯೆ ಬರಬೇಕು, ಬಂದಿದ್ದು ಗ್ಯಾರಂಟಿ ಆದಮೇಲೆ ಗುರುದಕ್ಷಿಣೆ ಇಲ್ಲದೆ ಹೋದ್ರಿಲ್ಲ. ಅದು ಗುರುದಕ್ಷಿಣೆ ಅಂದ್ರೆ ಏನು, ಗುರುಗಳು ಕೇಳಿದ್ರೆ ಉಂಟು, ಇಲ್ಲದೆ ಹೋದ್ರೆ ಇಲ್ಲೇ ಇಲ್ಲ. ಅವ್ರು ಹೇಳ್ತಾರೆ ಬೇಕೇ ಬೇಕಾಗಿಲ್ಲ ಅಂದ್ಬಿಟ್ರೆ ಬಿಡೋದಿಲ್ಲ ಸ್ವಾಮಿ. ಏನಾದ್ರು ಕೇಳಿ ಕೊಡ್ತೇನೆ ಅಂತ ಹೇಳಿದ್ರೆ ನೋಡಪ್ಪ ನನಗಂತೂ ಬೇಡ, ಬೇಕಾದ್ರೆ ನಮ್ಮ ಮನೆಯವ್ರನ್ನ ಕೇಳು ಅಂತ ಹೇಳಿಬಿಡ್ತಾನೆ. ಅವ್ರ ಹೆಂಡ್ತಿನ ಕೇಳಿದ್ರೆ, ಅವ್ರ ಹೆಂಡ್ತಿ ಏನು ಮಾಡಿದ್ರಂತೆ, ಉದಂಕ ಗುರುದಕ್ಷಿಣೆ ಕೊಟ್ಟೆ ಕೊಡೋದಾದ್ರೆ ಕೊಡು, ಒಂದು ಕೇಳಿದ್ದನ್ನು ಕೊಡು ಅಂತ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಹೇಳಿದ್ರಂತೆ, ನೀನು ಒಬ್ಬ ರಾಜ ಇದ್ದಾನೆ, ಆ ರಾಜನ ಹೆಂಡತಿಯ ಕಿವಿಯೊಳಗೆ ಒಳ್ಳೆ ಓಲೆಗಳಿವೆ, ಒಳ್ಳೆ ರಕ್ತಗಳ ಓಲೆಗಳು ಉಂಟು, ಅದನ್ನು ನಾನು ಹಾಕೋಬೇಕಾಗಿದೆ, ತಗೊಂಡು ಬಾ ಅಂತ ಹೇಳಿದ್ರು. ಈ ಅಂಗಡಿಯಲ್ಲಿ ಸಿಗೋದಂತರೋದೇ ಕಷ್ಟ. ರಾಜನ ಹೆಂಡತಿ ಮಹಾರಾಣಿ, ಅವಳು ಬಯಸಿ ಬಯಸಿ ಮಾಡಿಕೊಂಡಿದ್ದಾಳೆ, ಅದನ್ನ ತಂದು ಇವ್ರಿಗೆ ಕೊಡಬೇಕಂತ. ಯಾರು ಹುಡುಗ ಹೋಗಿ ಕೇಳಿ ಯಾರು ಕೊಡ್ತಾರೆ? ಅಂತ ಕಾಲ ಇದ್ದ ಕಾಲ ಅದು. ಕೊಡು ಅಂತ ಹೇಳಿದ ತಕ್ಷಣ, ಏ ಇದೆಲ್ಲ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ಅವನು, ಹೊರಟೇ ಬಿಟ್ಟಂತ. ಆಕೆ ಹೇಳ್ತಾಳೆ, ನೋಡು ನೋಡು ಉದಂಕ, ಈ ಸುಮ್ಮನೆ ಹೋದ್ರೆ ಉಪಯೋಗ ಇಲ್ಲ, ನನಗೆ ಎಂದೋ ತಂದು ಕೊಟ್ಟರೆ ಪ್ರಯೋಜನ ಇಲ್ಲ, ನಾಳೆ ಅಲ್ಲ ನಾಳೆ ದುರತ ಇದೆ, ಅವತ್ತು ಹಾಕೋಬೇಕು ನಾನು ಅಂತ ಹೇಳ್ತಾಳೆ. ಟೈಮ್ ಲಿಮಿಟ್ ಬೇರೆ, ಜೊತೆಗೆ ತರಬೇಕಾದ್ದು ಮಹಾರಾಣಿಯ ಕರ್ಣಕುಂಡಲ, ಟೈಮ್ ಲಿಮಿಟ್ ಬೇರೆ. ಅವ್ರು ಹೇಳ್ತಾನೆ, ಹೇಗೆ ಹೇಳಿದ್ರೆ ಆಗೋದಿಲ್ಲ ಅಂಬೋದಿಲ್ಲ, ವಿದ್ಯೆ ದಕ್ಕಬೇಕಲ್ಲ, ವಿದ್ಯೆ ಉಳಿಬೇಕಲ್ಲ. ಹೊರಟೇ ಬಿಟ್ಟದ್ದು. ದಾರಿಯಲ್ಲಿ ಏನೇನಾಗುತ್ತೆ, ಅಲ್ಲಿ ಒಂದು ಪ್ರಸಂಗ ಬರುತ್ತೆ ನೋಡಿ. ಒಂದು ಎತ್ತು ಹೋಗ್ತಾ ಇರುತ್ತೆ, ಅದು ಸಗಣಿ ಹಾಕ್ತಾ ಇರುತ್ತೆ. ಇದನ್ನು ಒಂದು ಒಬ್ಬ ದಾರಿಯಲ್ಲಿ ಬಂದ ವ್ಯಕ್ತಿ ಹೇಳ್ತಾನೆ, ನೋಡು ಎತ್ತು ಹೋಗ್ತಾ ಇರುತ್ತಲ್ಲ, ಅದೇನು ಸಗಣಿ ಹಾಕುತ್ತಲ್ಲ, ಅದನ್ನು ತಿನ್ನು ಬಿಡಬೇಡ ಅಂತ ಹೇಳಿರ್ತಾರೆ. ಇಲ್ಲ ಹೋದ್ರೆ ನೀನು ತರಲಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾರೆ. ಅದು ಗೋಮಯ ತಿನ್ನೋದೇನು ಶಾಸ್ತ್ರವಿಹಿತವಾದದ್ದು, ಏನು ತಪ್ಪಲ್ಲ ಅದು. ಹೋಗ್ತಾನೆ, ಸ್ವಲ್ಪ ತೆಗೋಗ್ತಾನೆ, ಮುಂದೆ ಹೊರಟು ಬಿಡ್ತಾನೆ. ರಾಜನ ಹತ್ರ ಹೋಗ್ತಾನೆ. ರಾಜನ ಹತ್ರ ಹೋಗಿಬಿಟ್ಟು ಇವರ ಜೋಡಿ ಎಷ್ಟು ಸಾಚಾ ವ್ಯವಹಾರ, ಮೋಸದ ಹೆಸರೇ ಇಲ್ಲ. ಮತ್ತೆ ಯಾವಾಗಲಿಂದ ಹೋಗಬೇಕು, ಎಲ್ಲಿ ಲೂಟಿ ಮಾಡಬೇಕು ಯೋಚನೆ ಮಾಡಲಿಲ್ಲ. ಅವರು ರಾಜರು ಹೆಂಡತಿ ತಾನೆ, ಹೆಂಡತಿನ ಕೇಳಕ್ ಹೋಗೋದಿಲ್ಲ. ಅದು ಹೆಂಡತಿ ಹಾಕೊಂಡಿದ್ರು ಕೂಡ ಸ್ವತ್ತು ಗಂಡನ ಸ್ವತ್ತು, ಗಂಡನ ಅನುಮತಿ ತಗೊಂಡು ತಗೋಬೇಕೇ ಹೊರತು ಇಲ್ಲಿ ಕೇಳಕ್ ಹೋಗ್ಬಾರ್ದು. ಅದು ಗಂಡನ ಕೇಳಿದ, ರಾಜ ನಿನ್ನ ಹೆಂಡತಿ ಕಿವಿಯಲ್ಲಿ ಓಲೆ ಇದೆಯಲ್ಲ, ನಾನು ಗುರುದಕ್ಷಿಣೆ ಕೊಡಬೇಕಾಗಿದೆ, ನನಗೆ ಕೊಡು. ರಾಜ ನೋಡ್ತಾ ಎಂಥ ರಾಜ ಅವನು, ಹೋಗೇ ನೀನು ಗುರುದಕ್ಷಿಣೆ ಕೊಡು, ನಾನೇ ಕೊಡಬೇಕು ಅಲ್ಲ. ಗುರುದಕ್ಷಿಣೆ ಕೊಡ್ತಕ್ಕಂಥವರಿಗೆ ಯಾರು ನೆರವು ಕೊಡ್ತಾರೋ ಅವರಿಗೂ ವಿದ್ಯೆ ಬರುತ್ತೆ ಅಂತ ಶಾಸ್ತ್ರ. ಅದಕ್ಕೆ ಅವ್ರು ಸಪೋರ್ಟ್ ಕೊಡ್ತಾರೆ. ವಿದ್ಯಾರ್ಥಿಗೆ ಅನ್ನ ಹಾಕೋದು ಹೇಗಲ್ಲ ಆ ಥರ, ವಿದ್ಯಾರ್ಥಿಗೆ ಅನ್ನ ಹಾಕಿದರೆ ವಿದ್ಯೆಗೆ ನೆರವು ಸಲ್ಲಿಸಿದರೆ ಹೇಗೋ ಹಾಕಿ. ಅದು ಗುರುದಕ್ಷಿಣೆ ಕೊಡೋದಕ್ಕಿಂತ ಪಾಪಸ್ ಯಾತಕ್ಕೋ ಬಂದರೆ ಕೊಡೋಕ್ಕಾಗ್ತಿರಲಿಲ್ಲ, ನನ್ನ ಹೆಂಡತಿಗೆ ಹಾಕೋಬೇಕಾದ್ರೆ ಕೊಡೋದು ಕೇಳಿದ್ರೆ ಕೊಡ್ತಿರಲಿಲ್ಲ. ಆದರೆ ಗುರುಗಳ ಪತ್ನಿಗೆ ನಾನು ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳಿದ್ರಿಂದ ರಾಜ ಹೇಳ್ತಾರೆ, ಇದು ಒಳ್ಳೆ ಪ್ರಾರ್ಥನೆ ಇದು ಒಂದು, ಹಾಗಿದ್ರೆ ನಾನು ಹೆಂಡತಿ ಹೇಳ್ತೇನೆ ಹೋಗು ಕೊಡ್ತಾಳೆ ಅಂತ ಹೇಳ್ತಾನೆ. ಸೀದಾ ಹೋಗ್ತಾನೆ. ಎಲ್ಲಿದ್ದಾಳೆ ಹೆಂಡತಿ? ಆದರೆ ಇಂತಲ್ಲಿ ಇದ್ದಾಳೆ ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ, ವಾಪಸ್ ಬರ್ತಾನೆ. ರಾಜನ ಬೈತಾನೆ, ರಾಜ ನೀನು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ಅಂತ ಹೇಳಬೇಕಾಗಿತ್ತು, ಸುಳ್ಳು ಯಾಕೆ ಹೇಳಿದಿ ಅಂತ ಕೇಳ್ತಾನೆ ರಾಜನನ್ನು. ರಾಜನಿಗೆ ಆಶ್ಚರ್ಯ, ನಾನೇನು ಸುಳ್ಳು ಹೇಳಿದೆ ಅಂತ ಕೇಳ್ತಾನೆ. ಹೋಗು ಅಲ್ಲಿ ನನ್ನ ಹೆಂಡತಿ ಇದ್ದಾಳೆ ಕೊಡ್ತಾಳೆ ಅಂತ ಹೇಳಿದೆಯಲ್ಲ, ಹೋಗಿ ನೋಡ್ತೇನೆ ನಿನ್ನ ಹೆಂಡತಿ ಇಲ್ವೇ ಇಲ್ಲ ಅಲ್ಲಿ, ಅದು ಕೊಡೋದೇನು ಬಂತು, ಸುಳ್ಳು ಹೇಳ್ತೀಯ ಅಂತ ಬೈದನಂತೆ. ಆಗ ರಾಜ ಹೇಳ್ತಾನೆ, ಎಂಥ ರಾಜ ಎಂಥ ಜ್ಞಾನಿ ಅವನು, ನೋಡು ಹುಡುಗ ದಿನ ಸುಳ್ಳು ಹೇಳಿಲ್ಲ, ಸತ್ಯನೇ ಹೇಳಿದ್ದೇನೆ. ನನ್ನ ಹೆಂಡತಿ ಇದ್ದಾಳೆ, ಅವಳು ಕೇಳಿದ್ರೆ ಕೊಟ್ಟು ಕೊಡ್ತಾಳೆ, ಆದರೆ ಹೆಂಡತಿ ಇಲ್ಲ ಅಂತ ಹೇಳ್ತೀಯಲ್ಲ, ನನ್ನ ಕಾರಣ ಗೊತ್ತು ಅಂತ ಹೇಳ್ತಾನೆ ರಾಜ. ನನ್ನ ಕಾರಣ ಗೊತ್ತು, ಹೆಂಡತಿಯಲ್ಲಿ ಇದ್ದಾಳೆ, ನಿನ್ನ ಕಣ್ಣಿಗೆ ಕಂಡಿಲ್ಲ ಅಂತ ಹೇಳಿದ್ದೇನೆ, ನಿನ್ನ ಕಣ್ಣಿಗೆ ಬಿದ್ದಿಲ್ಲ ಅವಳು. ಇವನಿಗೆ ಆಶ್ಚರ್ಯ ಆಗೋಯ್ತು, ನಾನೊಬ್ಬ ಮುನಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿದಂಥ ದೊಡ್ಡ ಜ್ಞಾನಿ, ನನ್ನ ಕಣ್ಣಿಗೆ ಅವಳು ಯಾಕೆ ಕಾಣೋದಿಲ್ಲ ಅಂತ ಕೇಳಿದರೆ, ಕಾಣೋದಿಲ್ಲ ಒಂದು ಕಾರಣ ಇದೆ,